ವರಾಹದೇವ ದರ್ಶನ ಮಾಡಿಕೊಂಡು ನಂತರ ಪ್ರಾಕಾರ ಸುತ್ತ ಪ್ರದಕ್ಷಿಣೆ ನಾಲ್ಕು ಬೀದಿಗಳಲ್ಲಿ ಆದ ಮೇಲೆ 12 ನಮಸ್ಕಾರ ಅಂತ ಹೇಳ್ತಾರೆ. 12 ನಮಸ್ಕಾರ ಅವಾಗ ಗರ್ಭಗುಡಿಯಲ್ಲಿ ಅಲ್ಲಿ ಏನು ಕಂಬ ಸುತ್ತು ಪ್ರದಕ್ಷಿಣೆ ಮಾಡ್ಲಿಕ್ಕೆ ಬಿಡ್ತಾ ಇದ್ರು, ಇವಾಗ ಬಿಡಲ್ಲ. ಪ್ರಾಕಾರಕ್ಕೆ ಮಾಡ್ಕೊಂಡ್ಬಿಟ್ರೆ ಆಗಿಷ್ಟು ಅಲ್ಲ, ಮನಸ್ಸಲ್ಲಿ ಹೋಗ್ಲಿಕ್ಕೆ ಏನ್ ಅಡ್ಡಿ ಇಲ್ಲ. ಒಳಗೆ ಬೆಟ್ಟಕ್ಕೆ ಪ್ರದಕ್ಷಿಣೆ ಬೇರೆ, ಬೆಟ್ಟ ಏರಿದ ಮೇಲೆ ಪ್ರದಕ್ಷಿಣೆ. ಒಳಗೆ ಗರ್ಭಗುಡಿ ಸುತ್ತು 12 ಒಂದೇ ರಸ್ತೆ ಅಲ್ಲ, ಅದು ನಾಲ್ಕು ದಿಕ್ಕಿನಲ್ಲಿ ಒಂದು ರಸ್ತೆ ನಾಲ್ಕು ಭಾಗ ಆಗಿದೆ, ಅದನ್ನ ನಾಲ್ಕು ರಸ್ತೆ ಅಂತ ಹೇಳ್ತಾರೆ, ನಾಲ್ಕು ಬೀದಿಗಳಲ್ಲಿ ಅಂತ. ಅದ್ರ ಮೆಟ್ಲೋತ್ಸವ ಅಂತ ಹೇಗೆ ಹೋಗ್ಬೇಕು ಏನು ಡಿಟೇಲ್ಡ್ ಆಗಿ ಕೊಟ್ಟರು, ಬಹಳ ಚೆನ್ನಾಗಿ ಕೊಡ್ತಾರ. ಆತರಣ ಮಾಡೋದೇ ಇಲ್ಲ ಇಷ್ಟೇ ಅಮ್ಮ, ನಾನಂತೂ ಸಾಧನೆ ಮಾಡಲ್ಲ, ಕೇಳಿದವ್ರು ಅದ್ರ ಮಾಡಲಿ. ಮಾಡೋಣ, ಓಡ್ಬೇಕಲ್ಲಿ
ಆಯ್ತು.
ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ. ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೇಕಾಭಿವಾಸಂ ಶಮತಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬ ಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಶ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳುತ್ತಾರೆ, ಚಕ್ರಾಬ್ಜ ಮಂಡಲ ಮುಂದೆ ಹೇಳ್ತೇನೆ, ಅದರಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ ಅಲ್ಲಿ ಏನು ಬರುತ್ತೆ. ಚಕ್ರಾಬ್ಜ ಮಂಡಲದ ಮೊದಲು ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಬಂದ ಹಂಸ ಮಂತ್ರ ಅಥವಾ ಯಾವ ಮಂತ್ರವನ್ನೇ ಜಪ ಮಾಡಬೇಕಾದ ಕ್ರಮವನ್ನು ನಿನ್ನೆ ಹೇಳಿಕೊಟ್ರು. ಚಕ್ರಾಬ್ಜ ಮಂಡಲ ಚಿಂತನೆ ಮಾಡಬೇಕಾಗಿದ್ದು ಮುಂದೆ ನಾನು ಆ ಎಲ್ಲ ಚಿತ್ರ ಪ್ರಕಾರ ಹೇಳಿಕೊಡ್ತೇನೆ. ಅಜ ಅಣಿಮ ಭಗವಂತನ ರೂಪಗಳು ಇಷ್ಟು ನಿಂತಿವೆ ನಮ್ಮ ಶರೀರದಲ್ಲಿ. ಇಂಥ ರೂಪಗಳನ್ನು ಸತತ ಸತತ ಸ್ಮರಣೆ ಮಾಡಿ ಅಜ ಅಜ ಅಂದರೆ ಜನನ ಇಲ್ಲದವ, ನ ಜಾಯತೆ ಇತಿ ಅಜಃ. ಅಜ ಅಂತ ಒಂದು ಶಬ್ದದಿಂದ ಅಜಾಯ ನಮಃ ಆನಂದಾಯ ನಮಃ ಮೊದಲಾದ 51 ರೂಪಗಳು ಹೇಳಿದರು. ಅಜ ಎಲ್ಲಿದೆ 51 ರೂಪ? ಹೃದಯ ಕಮಲ ಕೇಸರದಲ್ಲಿ ಅಷ್ಟು ಮಾತ್ರ ಅಲ್ಲ, ಇಡೀ ಶರೀರದಲ್ಲಿ ವ್ಯಾಪಿಸಿವೆ. ಮಾತೃಕಾ ರೂಪಗಳೆಲ್ಲ ಶರೀರದಲ್ಲಿ ಜಾಮ್ ಪ್ಯಾಕ್ ಆಗಿವೆ. ಅಜ ಅಣಿಮ ಯಜ್ಞ ಅಣಿಮ ಅಂತ ಬಹಳ ಅಣುರೂಪ. ಯಾರದು? ಬಿಂಬಮೂರ್ತಿ ಪರಮ ಅಣುರೂಪ. ಯಜ್ಞ ಇವನೇ ಈ ಶರೀರದೊಳಗಿದ್ದು ಈ ಜೀವನವೆಂಬ ಯಜ್ಞವನ್ನ ನಡೆಸ್ತಾನಾದ್ದರಿಂದ ಯಜ್ಞಾಭಿಮಾನಿತ್ವಾತ್ ಯಜ್ಞ ನಾಮ ಎಲ್ಲಿ ಬಂತು? ಶುದ್ಧ ಯಜ್ಞ ಪ್ರಕರಣದಲ್ಲಿ ಬಂತು. ಯಜ್ಞಾಭಿಮಾನಿತ್ವಾತ್ ಇತಸ್ತತಃ ಸಂಚರಂ ತ್ವಸಂಬಂಧೇನ ಸರ್ವಂ ಪವಿತ್ರೀಕರೋತೀತಿ ಹೇತೋಶ್ಚ ಅಸ್ಯ ಯಜ್ಞ ನಾಮ. ಯಾರಿಗೆ? ವಾಯುದೇವರಿಗೆ. ವಾಯುದೇವರಿಗೆ ಯಜ್ಞ ಅಂತ ಹೆಸರು. ವಾಯುದೇವರೊಳಗಿರುವ ಭಗವದ್ ರೂಪಕ್ಕೆ ಯಜ್ಞ ಅಂತ ಹೆಸರು. ಆ ವಾಯುದೇವರು ಎಲ್ಲಿದ್ದಾರೆ? ನಮ್ಮ ಸ್ವರೂಪ ದೇಹದಲ್ಲಿದ್ದಾರೆ. ನಮ್ಮ ಸ್ವರೂಪ ದೇಹದ ಒಳಗಿರುವ ವಾಯುದೇವರಿಗೆ ಯಜ್ಞ ಅಂತ ಹೆಸರು. ಆ ವಾಯುದೇವರ ಒಳಗೆ ನಿಂತಿರುವ ಬಿಂಬಮೂರ್ತಿಗೆ ಯಜ್ಞ ಅಂತ ಹೆಸರು. ಅವನನ್ನ ಯಜ್ಞ ಅಂತ ಚಿಂತನೆ ಮಾಡಿದರೆ ಈ ಜೀವನದ ಯಜ್ಞ ಒಳ್ಳೆ ತಿಳುವಳಿಕೆಯಿಂದ ಕೂಡಿಕೊಂಡು ನಡೆಯುತ್ತೆ. ಅವನನ್ನ ಅಜ ಅಂತ ಚಿಂತನೆ ಮಾಡಿದರೆ ಭಗವಂತನನ್ನ ಅಜ ಅಂತ, ನಿನಗೆ ಹುಟ್ಟಿಲ್ಲ ಎಲ್ಲರಂತೆ ಹುಟ್ಟಿಲ್ಲ ಅಂತ ತಿಳ್ಕೊಂಡ್ರೆ ನಮಗೂ ಕೂಡ ಈ ಹುಟ್ಟು ಕಳೆದು ಹೋಗ್ತಾ ಹೋಗ್ತಾ ಬರುತ್ತೆ. ನಾನಾ ರೀತಿಯಾದ ಜನ್ಮಗಳೆಲ್ಲ ಪರಿಹಾರ ಆಗ್ತಾ ಬರುತ್ತೆ, ಒಂದೊಂದು ಗುಣ. ಇದು ಹೇಗೆಂದ ಚಿಂತನೆ ಮಾಡಬೇಕಾಗಿತ್ತು. ನಾನು ಮಾಡೋದು ಹೀಗೆ, ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ಕಣ್ಣೆದುರಿಗೆ ಅವನ ಒಳಗೆ ಭಗವಂತ ಇರ್ತಾನಲ್ಲ, ನಮ್ಮ ಎದುರಿಗೆ ಚಿಂತನೆ ಮಾಡಿ ಅವನು ಹೇಗ್ಬೇಕಾಗ್ತಿರ್ತಾನ. ಹೀಗು ನಮ್ಮ ಮುಖ ಈ ಎದುರಿಗೆ ಇರ್ತಾನೆ, ನಮ್ಮ ಎದುರಿಗೆ ಇರ್ತಾನೆ, ನಮಗೆ ಬೆನ್ನು ಮಾಡಿ ಮುಂದಕ್ಕೆ ಮುಖ ಮಾಡಿಯೂ ಇರ್ತಾನೆ. ಚೂರು ಹಿಂದಕ್ಕೆ ಬಾರ ಏನ್ ಹೀಗೆ ತಿರುಗಿ ಕೊಡ್ತಾನೆ. ಅವನು ತಿರುಗೋದೇ ಕೆಲಸ ಅಲ್ವಾ ಮೂಲೇಶನಿಗೆ? ಆ ಸ್ವಾಮಿಗೆ ತಿರುಗೋದೇ ಕೆಲಸ, ಎಲ್ಲಿ ಬೇಕಾದ್ರೂ ತಿರುಗ್ತಾನ. ಎದುರಿಗೆ ಬಾರಯ್ಯ ಅಂಬೋದು ಆತ ಬರ್ತಾನಲ್ಲ, ಬರ್ತಾನೆ. ಮಿಕ್ಕವ್ರು ಬರ್ತಾನೆ ಅಂತ ಕೇಳಿದ್ರೆ ಅವನು ಬಹಳ ಕರುಣಾವಂತ, ನಾವು ಹೇಗ್ ಬೇಕಾದ್ರೆ ಹಾಗೆ ಅಡ್ಜಸ್ಟ್ ಆಗ್ತಾನೆ ಸ್ವಾಮಿ. ನಮ್ಮ ಎದುರಿಗೆ ಇದ್ದಾನೆ ಅವನ್ ನೋಡಿ ಒಂದೊಂದು ಗುಣ ಹೇಳೋಣ. ಎದುರಿಗೆ ಒಂದು ವೇಳೆ ಯಾರಾದ್ರೂ ಒಬ್ಬರು ಇದ್ದಾರೆ, ಅವ್ರನ್ನ ನೋಡಿ ನೀವು ದಪ್ಪಕ್ಕಿದ್ದೀರಾ, ಹೀಗಿದ್ದೀರಾ, ಸಣ್ಣಕ್ಕಿದ್ದೀರಾ ಅಂತ ಹೇಳ್ತಾ ಇದ್ರೆ ಹೇಗಿರುತ್ತೋ? ಎದುರಿಗಿದ್ದವರು ಕೂಡಿಸಿಟ್ಟು ನೀವು ಹೀಗಿದ್ದೀರಾ, ನಿಮ್ ಕೂದಲು ಹೀಗಿದೆ, ನಿಮ್ ಹೀಗಿದೆ ಹೀಗಿದೆ ಅಂತ ಹೇಳಿದ್ರೆ ಹೇಗೋ ಹಾಗೆ ಸ್ವಾಮಿಯನ್ನ ಒಳಗೆ ಚಿಂತನೆ ಮಾಡುತ್ತಾ ಅಜ ಅಣಿಮ ನೀನೇ ಅಣಿಮ ನೀನೇ ಅಜ ಈ ಚಿಂತನೆ ಮಾಡ್ತಾ ಬಂದು ಹೀಗ್ ಬಂದ್ರೆ ಏನಾಗುತ್ತೆ ಅಂದ್ರೆ ಸುಲಭ, ಮನಸ್ಸಿನೆಲ್ಲಿಗೂ ಹೋಗಲ್ಲ. ಹಾಗಲ್ಲದೆ ಬರೀ ಅಜ ಅಣಿಮ ಅಂತ ಬಾಯಿಯಿಂದ ಬರ್ತಾ ಇದ್ರೆ ಮನಸ್ಸೆಲ್ಲೋ ಮಾರ್ಕೆಟಲ್ಲಿ ಕೂತಿರುತ್ತೆ. ಅದಕ್ಕೆ ಆಸ್ಪದ ಕೊಳ್ಳೇಬಾರದು. ಎದುರೀಗ ಸ್ವಾಮಿಯನ್ನ ಒಳಗೆ ಚಿಂತನೆ ಮಾಡುತ್ತಾ ಅವನನ್ನ ನೀನೇ 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 ಅಂತ ಅಜ ಅಣಿಮ. ಭಗವಂತ ಒಳಗೆ ಸೂಕ್ಷ್ಮನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ನಮಗೆ ಸೂಕ್ಷ್ಮವಾದ ತತ್ವಗಳ ಪರಿಚಯ ಬೇಗ ಆಗುತ್ತಂತೆ. ಭಗವಂತ ಸೂಕ್ಷ್ಮ, ಸೂಕ್ಷ್ಮ ತತ್ವಗಳ ಪರಿಚಯ ಆಗುತ್ತೆ. ಏನ್ರಿ ಸೂಕ್ಷ್ಮ ತತ್ವಗಳು ಅಂದ್ರೆ? ಇಷ್ಟೇ, ಎಲ್ಲರ ಕಥಾ ಕೇಳ್ತಾ ಇರ್ತೀವಿ. ಭಾಗವತದಲ್ಲಿ ಕಥಾ ಹೇಳ್ತಾರೆ, ಪ್ರಹ್ಲಾದರಾದರದ್ದು, ಅಂಬರೀಷರಾದರದ್ದು, ಅವರದ್ದು, ಇವರದ್ದೆಲ್ಲ ದೊಡ್ಡವರದ್ದೆಲ್ಲ ಹೇಳ್ತಾರೆ. ಹೇಳಿದಾಗ ಅವರದ್ದೇ ಕಥಾ ಅಂತ ಕೇಳಿದ್ರೆ ಎಲಿಮೆಂಟರಿ ಸ್ಟೇಜ್ ಹಾಗೆ ಇರುತ್ತೆ. ಅವರೊಳಗೆ ನಿಂತು ಅವರ ಆಕಾರದಲ್ಲಿ ನಿಂತು ಆ ಹೆಸರಿಟ್ಟುಕೊಂಡು ಅವರಿಂದ ಕೆಲಸ ಮಾಡಿಸಿದ ಭಗವಂತನ ಕಥಾ ಅಂತ ತಿಳ್ಕೊಂಡ್ರೆ ಬೇರೇನೇ ದೃಷ್ಟಿ ಆಗಿರುತ್ತೆ. ಹೌದಾ? ಅಂತ ಕಾಲಕ್ಕೆ ಅಲ್ಲಿ ಸ್ಯಾಂಪಲ್ ತೋರಿಸಿದ್ರು, ಎಲ್ಲರ ಕಥಾ ಹೀಗಿದೆ, ಇವರೊಳಗೆ ದೇವರು ಬಿಂಬ ಮೂರ್ತಿ ಹೀಗೆ ಮಾಡಿಸಿದ್ದಾನೆ, ಆ ಕಥಾ ಅವನದ್ದು, ನಡೆಸಿದ್ದವ ಅವನದ್ದು. ಕೈ ಏಳಲ್ಲ ಒಬ್ಬನಿಗೆ, ಇನ್ನೊಬ್ಬರು ಅವನ ಕೈ ಹಿಡ್ಕೊಂಡು ಎಲ್ಲ ಮಾಡಿಸಿದ್ರು, ಆ ಕೈ ಹಿಡದೆ ಎಲ್ಲ ಮಾಡಿಸಿದ್ರು. ಯದ್ಯಪಿ ಹೆಸರು ಬಂದದ್ದು ಈ ಕೈ ಏಳದವ ಮಾಡಿದ್ದು ಅಂತ, ಕೈ ಏಳದವ ಮಾಡಿದ್ದು ಅಂತ ಮಾಡಿದ್ದ್ಯಾರ್ರಿ? ಅವರೇ ಮಾಡಿದ್ದು. ಆದರೆ ಇವನ ಕೈ ಹಿಡಿದು ಮಾಡಿಸುದು, ಆ ಇವನ ಕೈ ಹಿಡಿದು ಮಾಡಿಸೋ ಕಾಲಕ್ಕೆ ಅವನು ಮಾಡಬೇಕಲ್ಲ. ಅದಕ್ಕೆ ದಾಸರು ಮಾಡಿ ಮಾಡಿಪನೆಂದು ಸ್ಮರಿಸು. ಅಂದ್ರೆ ಅವನು ಮಾಡಿದ್ನಲ್ಲ, ನಮ್ಮಿಂದ ಮಾಡಿಸಿದ್ದು ಹೌದು, ಅವನು ಮಾಡಿದ್ದು ಹೌದಲ್ಲ. ಆ ಮಾಡಿದ್ದು ಯಾರು? ಪ್ರಧಾನವಾಗಿ ಅವನೇ ಅಲ್ಲ, ಆ ಚರಿತ್ರೆ ಯಾರದ್ದಾಗಬೇಕು? ಅವನದ್ದೇ ಅಲ್ಲ. ಹಾ, ಈ ತರ ಅಲ್ಲಿ ಹೇಳಿದರೆ ಅದನ್ನು ನಾವೇನಂತೀವಿ? ಪ್ರಹ್ಲಾದರಾಜ ಚರಿತ್ರೆ ಕೇಳ್ತೀವಿ. ಕೇಳಿದ ಮೇಲೆ ಹಾ, ಪ್ರಹ್ಲಾದರಾಜರಲ್ಲಿ ಈ ತರ ಚಿಂತನೆ ಮಾಡಿಸಿದ, ಈ ತರ ಧ್ಯಾನ ಮಾಡಿಸಿದ, ಎಲ್ಲ ಆ ಭಗವದ್ ರೂಪ ಪ್ರಹ್ಲಾದ ನಾಮಕ ಭಗವದ್ ರೂಪ, ನಮಸ್ಕಾರವಯ್ಯ ನೀನೇ ನನ್ನ ಬಿಂಬ, ಅಲ್ಲಿ ಕನೆಕ್ಷನ್ ಕೊಟ್ಟು ಅಲ್ಲಿ ಅದು ಮುಗೀತು. ಮಿಕ್ಕದ್ದು ರೋಬೋಟ್ ತರ, ಪ್ರಹ್ಲಾದರಾದರು ಅಂಬರೀಷರಾದರು ಬಂದ್ರೇನೆ ಆ ಚಿಂತನೆ. ಅಯ್ಯೋ, ಈ ಸ್ವಾಮಿಗಳು ಹೀಗೆ ಮಾಡ್ತಾರಂತೆ, ಏನ್ ಚಿಂತನೆ ಮಾಡ್ತಾರಪ್ಪ ಅಂತ ಹೇಳಿದ್ರು ಯಾರೋ ಬಂದು. ಆ ಸ್ವಾಮಿಗಳೇ ಮಾಡ್ತಾರೆ ಅಂತ ನಮ್ಮ ತಲೆಯಲ್ಲಿ ಅಲ್ಲೂ ಇದೆ ಅಪ್ಲೈ ಮಾಡಿ. ಯಾರ ಹುಡುಗಿ ಚೆನ್ನಾಗಿ ಹಾಡು ಹೇಳಿದ್ಲು, ಸ್ವಾಮಿ ಮಾಡಿಸಿದ. ಈ ತರ ಬಿಂಬನ ಕ್ರಿಯಾ ಸರ್ವತ್ರ ನೋಡ್ಲಿಕ್ಕೆ ಬರಲಿ ಅಂತ ಎಕ್ಸಾಂಪಲ್ ಕೊಟ್ರೆ ನಾವು ಎಕ್ಸಾಂಪಲ್ ಮಾತ್ರ ಸ್ಟಿಕಾನ್ ಆಗ್ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡ್ತಾನೆ ಇಲ್ಲ. ಹಾಗೆ ಅಪ್ಲೈ ಮಾಡ್ತಾ ಹೋದ್ರೆ ಎಲ್ಲಾ ಕಡೆ ಅವನ ವ್ಯಾಪಾರವೇ ಕಾಣಿಸ್ತಾ ಹೋಗುತ್ತೆ. ಯಾವಾಗ ಮಾಡ್ಬೇಕಿನ್ನು ಅಪ್ಲೈ ಸತ್ತ ಮೇಲ ಇವಾಗ ಮಾಡಬೇಕಲ್ಲ, ನಮಗೆಷ್ಟು ಎಟ್ಟ ಕೊತ್ತೋ ಅಷ್ಟು ಮಾಡೋಣಪ್ಪ ಅದನ್ನು ಹೇಳ್ತಾ ಇದ್ದಾರೆ. ಅಜ ಈ ಸೂಕ್ಷ್ಮ ತತ್ವಗಳೆಲ್ಲ ಹೊಳಿತಾ ಹೋಗುತ್ತೆ. ಭಗವಂತನನ್ನ ಸೂಕ್ಷ್ಮ ಅಂತ ತಿಳಿದರು. ಅವನು ಸೂಕ್ಷ್ಮ ಹೇಗಿರ್ತಾನೆ, ಸೂಕ್ಷ್ಮನಾಗಿದ್ದಾನೆ. ಎಲ್ಲಿದ್ದಾನೆ, ಒಳಗಿದ್ದಾನೆ, ಬಚ್ಚಿಟ್ಟುಕೊಂಡಿದ್ದಾನೆ. ನಮ್ಮೊಳಗೆ ಈ ತರ ಸೂಕ್ಷ್ಮ ತತ್ವಗಳು ಹೊಳಿತಾ ಇವೆ, ಆದರೂ ಒಳಗೆ ಇರುತ್ತೆ, ಹೊರಗೆ ಬರಲ್ಲ, ಬಚ್ಚಿಟ್ಟುಕೊಂಡಿರ್ತೇವೆ ನಾವು, ಚೆನ್ನಾಗಿರ್ತೇವೆ. ಆ ತರ ಅಜ ಅಣಿಮ ಯಜ್ಞ, ಭಗವಂತನನ್ನು ಯಜ್ಞ ಅಂತ ಚಿಂತನೆ ಮಾಡಿದರೆ ಸಕಲ ಇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿದ ಸಕಲ ಇಂದ್ರಿಯಗಳ ಚಟುವಟಿಕೆ, ಆ ಚಟುವಟಿಕೆಯಲ್ಲಿ ಹುಟ್ಟಿದಂತಹ ಭಗವದ್ ರೂಪಗಳೇ ಹೃದಯದಲ್ಲಿರುವ ಭಗವದ್ ರೂಪದ ಎಂಬ ಅಗ್ನಿಯಲ್ಲಿ ತುಪ್ಪ. ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಅಗ್ನಿ, ನಾನಾ ಇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿದ ಭಗವದ್ ರೂಪಗಳೇ ತುಪ್ಪ. ಆ ಹೃದಯದಲ್ಲಿರುವ ಮೂರ್ತಿಗೆ ಈ ರೂಪಗಳನ್ನು ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಹೌದಾ, ಆಯಾ ಪದಾರ್ಥಗಳಲ್ಲಿ ಬರುವ ರೂಪ, ಆಯಾ ಇಂದ್ರಿಯಗಳಲ್ಲಿ ಹುಟ್ಟಿದ ರೂಪ, ಆಯಾ ಕರ್ಮದಲ್ಲಿ ಹುಟ್ಟಿದ ರೂಪ, ಅವೆಲ್ಲವನ್ನೂ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಈ ಯಜ್ಞ ಸತತ ಆಗಬೇಕಾ, ಆಗ್ತಾ ಇಲ್ಲ, ಆಗಬೇಕಾ, ಅದು ಮಾಡಿಸುವವ ಯಜ್ಞ, ಯಜ್ಞವನ್ನ ಮಾಡಿಸುವವ, ಯಜ್ಞ ಮಾಡುವವ ಅಂತ ದೇವರನ್ನ ಯಜ್ಞ ಅಂತ ಚಿಂತನೆ ಮಾಡಬೇಕು. ಅಚ್ಯುತ ಅಕ್ಷತಮಸಿ, ಅಚ್ಯುತಮಸಿ ಪ್ರಾಣ ಸಂಚಿತಮಸಿ, ಅಚ್ಯುತಮಸಿ ಗುಣೈಹಿ ಅಚ್ಯುತೋಸಿ. ದೇವರ ಗುಣಗಳು ದೇವರನ್ನ ಬಿಟ್ಟು ಹೋಗಲ್ಲ, ಯಾಕೆ ಅವನೇ ಆ ಗುಣ, ಅವನ ಗುಣಕ್ಕೂ ಅವನಿಗೆ ಭೇದ ಇಲ್ಲ. ಆದರೆ ನಮಗಿಲ್ಲಿ ನಮ್ಮ ಗುಣಕ್ಕೂ ನಮಗೆ ಭೇದ ಇದೆ. ಇಲ್ಲಿ ನೋಡಿ, ಇಲ್ಲಿ ಭೇದ ಇದೆ, ಭೇದ ಇಲ್ಲ. ಹೇಗೆ ಅಂದ್ರೆ, ಜೀವನ ಸ್ವರೂಪದಲ್ಲಿ ಗುಣಗಳು ತುಂಬಾ ಇವೆ, ಆ ಗುಣಗಳು ಜೀವನನ್ನ ಬಿಟ್ಟು ಹೋಗಲ್ಲ. ಆದರೆ ಇಲ್ಲಿ ಹೊರಗೆ ನಮಗೆ ಈಗ ಕಾಣುವ ಗುಣಗಳೇನಿವೆ, ಅದು ಸ್ವರೂಪದ ಗುಣಗಳಲ್ಲ, ಹೊರಗಿನದ್ದು. ಪ್ರಾರಬ್ಧ ಕರ್ಮಾನುಸಾರ ಮೂರು ಗುಣಗಳಿಂದ ಬರುವ ಗುಣಗಳು. ಈ ಗುಣಗಳು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈ ಗುಣಗಳು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇವತ್ತು ಮಿಸ್ಟರ್ ಕ್ಲೀನ್, ನಾಳೆ ಮಿಸ್ಟರ್ ಬ್ಲ್ಯಾಕ್, ಏನಾದ್ರು ಆಗ್ಬೋದು, ಹೌದಲ್ವಾ? ಆದರೆ ಇದು ಯಾವಾಗೂ ಫ್ಲಕ್ಚುಯೇಟಿಂಗ್. ಈ ಫ್ಲಕ್ಚುಯೇಟಿಂಗ್ ಇದ್ರೂ ಕೂಡ ಅಂದ್ರೆ ಯಾವಾಗ್ಲೂ ಕದಲ್ತಾನೆ ಇರುತ್ತೆ ನಮಗೆ. ಅದಕ್ಕೆ ಮನುಷ್ಯರು ಅಂದ್ರೆ ಬಂಡಲ್ ಆಫ್ ಚೇಂಜಿಂಗ್ ಥಾಟ್ಸ್, ಯಾವಾಗೂ ಬದಲಾವಣೆ ಆಗ್ತಾ ಇರುತ್ತೆ. ಅಂತ ನಮ್ಮಲ್ಲಿ ಇವಾಗ ಕ್ವಶ್ಚನ್ ಏನ್ ಕೂತಿದೆ, ಸಾಧನೆ ಕಂಟಿನ್ಯೂಸ್ ಆಗ್ಬೇಕು, ಒಂದೇ ತರ ಆಗ್ಬೇಕು, ಈ ಗುಣಗಳು ಬದಲಾಗಬಾರದು. ಹೇಗಪ್ಪ ಅಂದ್ರೆ, ಚೂರು ಚೂರು ಬದಲಾಗ್ಲಿ, ಜಾಸ್ತಿ ಬದಲಾಗೋದು ಬೇಡ. ಅವಾಗೆ ಒಂದೇ ಸ್ಟ್ರೀಮಲ್ಲಿ ಹೋದಂತೆ ಆಗ್ತಾ ಇರುತ್ತೆ. ಅದೇ ದೇವರನ್ನ ಅಚ್ಚುತ ಅಂತ ಚಿಂತನೆ ಮಾಡಿದರೆ ನಮಗೆ 30 ಗುಣಗಳು ಬರಲ್ಲ. ಭಾಗವತ ಧರ್ಮಗಳು ಎಷ್ಟೆಷ್ಟು ಯೋಗ್ಯತೆ ಇದೆಯೋ ಈ ಜನ್ಮದಲ್ಲಿ ಅಷ್ಟು ಭಗವಂತ ಕೊಡುತ್ತಾನೆ. ಆ ಕೊಟ್ಟದ್ದು ಕೂಡ ಹಿಂದಿನ ಕರ್ಮಾನುಸಾರ ಹಾಗೂ ಹೀಗೂ ಹಾಗೂ ಹೀಗೂ ಮಾಡುತ್ತಾ ಇರ್ತಾನೆ ಭಗವಂತ. ನಮ್ಮ ಕರ್ಮಾನುಸಾರವೇ ಅಲ್ಲಿ ದೇವರಿಗೆ ಸ್ಪೆಷಲ್ ಅಪ್ಲಿಕೇಶನ್, ಸ್ವಾಮಿ ಕೊಡತಾ ಇದೆಯಲ್ಲ, ಇದು ಯಾವಾಗ್ಲೂ ತುಂಬಾ ಫ್ಲಕ್ಚುಯೇಟ್ ಆಗುವಂತೆ ಮಾಡಬೇಡ ಮಹಾರಾಯ. ಸ್ವಲ್ಪ ಚೂರು ಚೂರು ಕದಲಿದ್ರೆ ಅಡ್ಡಿಲ್ಲ, ಕೆಲಸ ನಡೆಯೋ ಕಾಲಕ್ಕೆ ಈ ಗುಣಗಳು ಹಾಗೆ ಸ್ವಲ್ಪ ಅಂದ್ರೆ ಟೋಟಲ್ ಆವರೇಜ್ ತಗೊಂಡಾಗ ಜೀವನದಲ್ಲಿ ಯಾ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅನ್ಸುತ್ತೆ ಮಾಡಪ್ಪ. ಅಂದ್ರೆ ನಮ್ಮ ಗುಣಗಳು ನಿತ್ಯವೂ ಕೂಡ ಚೂರು ಚಾರು ಬದಲಾದರೂ ಕೂಡ ಹಾಗೇ ಇರಲಿ. ಇವತ್ತು ಪೂರಾ ಒಳ್ಳೆಯವನಾಗಿ ನಾಳೆ ಪೂರಾ ಕೆಟ್ಟವನಾಗೋದು ಬೇಡ, ಆ ಥರ ಆಗೋದು ಬೇಡ. ನಮ್ಮಲ್ಲಿ ಏನು ಒಳ್ಳೆ ಒಳ್ಳೆ ಗುಣಗಳು ಮೂಡುತ್ತಾ ಇವೆ, ಆ ಮೂಡಿದ ಗುಣಗಳು ಎಂಥ ಪ್ರಾರಬ್ಧ ಕರ್ಮದ ಅಪ್ಪಳಿಸಿ ಹಾಕೋದು, ಏನು ತೊಂದರೆ ಬಂದರೂ ಕೂಡ ಬಿಡದೆ ಭಗವಂತನ ಚಿಂತನಾದಿಗಳು ನಡೆಯುವಷ್ಟು ನಮಗೆ ಇರಬೇಕಾ ದೇವರನ್ನ ಅಚ್ಚುತ 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 ಅಂತ ಚಿಂತನೆ ಮಾಡಬೇಕು. ಇದು ಎಷ್ಟು ದೊಡ್ಡ ಪ್ರಮೇಯ ನೋಡಿ, ನಮಗೆ ನಿತ್ಯ ಪ್ರಾಬ್ಲಮೇ ಅದು. ಎಲ್ಲರಿಗೂ ಅಷ್ಟೇ, ನಮಗೆ ಇವತ್ತಿದ್ದಂತೆ ಆಲೋಚನೆ ನಾಳಿರಲ್ಲ, ಇವತ್ತಿದ್ದಂತೆ ಸಾಧನೆ ನಾಳಿರಲ್ಲ, ಇವತ್ತೇ ಇರಲ್ಲ. ಬೆಳಿಗ್ಗೆದ್ದ ಸಾಧನೆ ಸಾಯಂಕಾಲ ಇರಲ್ಲ, ಈ ಬೆಳಿಗ್ಗೆದ್ದು ವಿಚಿತ್ರ ಸಾಧನೆ ಆಗಿರ್ತದೆ, ಸಾಯಂಕಾಲ ಮಲ್ಕೊಂಡೇ ಬಿಟ್ಟಿರ್ತೀವಿ, ಏನಿರಲ್ಲ ದೇವರಿಲ್ಲ ಏನಿರಲ್ಲ. ಹಾಗಾಗಬಾರದು, ಸಾಧನೆ ಅಂದ್ರೆ ಕಾನ್ಸ್ಟಂಟ್ ಆಗಿರಬೇಕು, ಕಾನ್ಸ್ಟಂಟ್ ಆಗಿರಬೇಕು, ಬರ್ತಾ ಬರ್ತಾ ಸ್ಪೀಡ್ ಇನ್ಕ್ರೀಸ್ ಆಗಬೇಕು, ಅದು ಕೂಡ ಕಾನ್ಸ್ಟಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು, ಬ್ಯಾಕ್ ಡ್ರಾಪ್ ಇರಬಾರದು. ಹೀಗಾಗಬೇಕಾ ಅಂದ್ರೆ ದೇವರನ್ನ ನಮ್ಮೊಳಗಿರುವ ಬಿಂಬನನ್ನ ಅಚ್ಚುತ ಅಚ್ಚುತ ಅಂತ ಸತತ ಚಿಂತನೆ ಮಾಡಬೇಕು. ಆ ಇಂತಹ ಗುಣಗಳೆಷ್ಟು ಬೇಕ್ರಿ? ಕೊಡ್ತಾರೆ, ಪಟ್ಟಿ ಪಟ್ಟಿ ಕೊಡ್ತಾರೆ. ಒಂದೊಂದು ಗುಣ ಸುಮ್ಮನೆ ಉಚ್ಚಾರ ಮಾಡಿದ್ರೆ ಉಪಯೋಗವಿಲ್ಲ, ತಿಳ್ಕೊಂಡು. ಆ ಹೇಗೆ ಬಾಯಲ್ಲಿ ಚೂಯಿಂಗ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಅಥವಾ ನೀವೇನು ನೀರು ಪೆಪರ್ಮೆಂಟ್ ಆಗಿ ತಿಂತೀರಲ್ಲ, ಏನೇನು ಚೂಯಿಂಗ್ ಗಮ್ ಅಲ್ಲ, ಅದು ಟೇಸ್ಟ್ಲೆಸ್. ಅದು ಟೈಮ್ ಪಾಸ್ ಆಗಿ ಚೂಯಿಂಗ್ ಗಮ್ ಅಂದ್ರೆ ಆ ಹಲ್ಲಿಗೆ ಶಕ್ತಿ ಬರ್ಲಿಕ್ಕೆ ನನಗೆ ಅಗಿತಾ ಇರ್ತಾರೆ ಅಷ್ಟೇ ಅಲ್ಲ, ಹಲ್ಲಿಗೆ ಶಕ್ತಿ. ತಾಂಬೂರ ಇಟ್ಕೊಳ್ಳೋಣಪ್ಪ, ಯಾಕೆ ಸುಮ್ಮನೆ? ಹೌದಾ, ಸರಿಯಪ್ಪ, ಅಷ್ಟು ಅರ್ಥ ಆಗಲ್ಲ. ತಾಂಬೂಲ ಇಟ್ಕೊಂಡ್ರೆ ಆಯ್ತಲ್ಲ, ಚೆನ್ನಾಗಿದೆ. ತಾಂಬೂಲ ಅಗಿತಾ 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 ರುಚಿ ಬರುತ್ತೆ, ಅದು ಮಡಿಗೂ ಬರುತ್ತೆ. ಅದ್ರಿಂದ ಈಗ ಮಡಿಗೆ ಬರಲ್ಲ. ಯಜ್ಞ ಅಚ್ಯುತ ಅಂದರೆ ಈ ನಾಮ ಉಚ್ಚಾರ ಮಾಡೋ ಕಾಲಕ್ಕೆ, ಹೇಗೆ ಈ ಊಟ ಮಾಡೋ ಕಾಲಕ್ಕೆ ಕೂಡ ನೋಡಿ, ನಾವು ಊಟ ಮಾಡೋ ಸರಿ ಬರಲ್ಲ, ಊಟ ಮಾಡೋದು ಸರಿ ಬರಲ್ಲ. ಅನ್ನ ಆಗಲಿ ಅದು ಚಪಾತಿ ಆಗಲಿ ಏನು ತಿನ್ನೋ ಕಾಲಕ್ಕೆ ಗಬ ಗಬ ಚೂರು ಅಗದು ನುಂಗ್ ಬಿಟ್ರೆ ಊಟದ ಟೇಸ್ಟೇ ಗೊತ್ತಾಗಲ್ಲ. ಬಹಳ ಜನ ರಬ 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 ತಿನ್ಬಿಡ್ತಾ ಇರ್ತಾರೆ, ಜಸ್ಟ್ ಬ್ಯಾಗ್ ಅಲ್ಲಿ ಡಂಪ್ ಮಾಡಿದಂತೆ ತಿನ್ಬಿಡ್ತಾ ಇರ್ತಾರೆ, ಟೇಸ್ಟೇ ಇರಲ್ಲ. ಅದಕ್ಕೆ ಆಯುರ್ವೇದ ಹೇಳುತ್ತೆ, ಡ್ರಿಂಕ್ ಲಿಕ್ವಿಡ್ಸ್, ಡ್ರಿಂಕ್ ಸಾಲಿಡ್ಸ್, ಈಟ್ ಲಿಕ್ವಿಡ್ಸ್ ಅಂತ. ಡ್ರಿಂಕ್ ಸಾಲಿಡ್ಸ್ ಅಂತ, ಅದೇ ಸಾಲಿಡ್ ಡ್ರಿಂಕ್ ಹೇಗೆ ಅಲ್ಲ, ಆ ಪದಾರ್ಥ ಬಿದ್ದರೆ ಅದು ಎಷ್ಟು ಹೊತ್ತು ಅಗಿಬೇಕು ಅಂದ್ರೆ ನೀರಾಗಬೇಕಂತೆ ಬಾಯಲ್ಲಿ, ಆವಾಗ ನುಂಗಬೇಕಂತೆ, ಆವಾಗ ಡೈಜೆಷನ್ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಸ್ಗೆ ಹೇಳೋದಿದೆ, ನೀವು ಬೇಗ ನುಂಗ್ ಬಿಟ್ರೆ ಅದು ಹೋಗಿ ಸಿಮ್ಮಿ ಶುಗರ್ ಇದಾಗುತ್ತೆ, ಬೇಗ ಚೆನ್ನಾಗಿ ಅಗದ್ರೆ ನಿಮಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಅಗಿಯೋ ಕಾಲಕ್ಕೆ ಪದಾರ್ಥದ ರುಚಿ ಪ್ರಕಟ ಆಗುತ್ತೆ, ಅಗದು ಅಗದೊಂದು ಬೇರೆ ರುಚಿಯೇ ಬರುತ್ತೆ, ಸುಮ್ಮನೆ ಬಾಯಲ್ಲಿ ಡಂಪ್ ಮಾಡ್ತಾ ಇರಬಾರದು. ಅದಕ್ಕೆ ಹೇಳ್ತಾರೆ ಹಾಗೆ ಭಗವಂತನ ನಾಮ ಉಚ್ಚಾರ ಮಾಡುವಾಗ ಚೆನ್ನಾಗಿ ಚಪ್ಪರಿಸಿ ತಿಂದಂತೆ ಆ ದೇವರ ಗುಣವನ್ನ ಅಚ್ಚುತ, ನಿನ್ನ ಗುಣಗಳು ಬಿಡಲ್ಲಯ್ಯ ನಿನ್ನ, ನನ್ನ ಕೂಡ ಹೀಗೆ ಮಾಡೋ ಅಂತ ಇಷ್ಟು ಅಪ್ಲಿಕೇಶನ್ ಆ ಒಂದು ಹೇಳೋ ಕಾಲಕ್ಕೆ ಬರಬೇಕು. ಆ ಬರೋಷ್ಟು ಎಷ್ಟು ಕಾಲ ಹಿಡುತ್ತೆ ಅಷ್ಟೊತ್ತು ಹೇಳಿ ಅಚ್ಚುತ ಅಂತ. ಅಚ್ಚುತ ಹಯವದನ ಯಥಾ ಮೂರ್ತಿ ಕೊಡ್ತಾರೆ. ಯಾವ ಮೂರ್ತಿ ಚಿಂತನೆ ಮಾಡಬೇಕು? ಜ್ಞಾನ ಬೇಕಾ? ಹಯವದನ ಹಯಗ್ರೀವ ಚಿಂತನೆ ಮಾಡಿ. ಎಲ್ಲೆಲ್ಲಿದ್ದಾನೆ? ತುಂಬಾ ಇದ್ದಾನ. ಮೂರು ಕಡೆ ಹೇಳಿದ್ರು, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ಅಂತ ಹೇಳಿದಾಗ ಹೇಳ್ತಾರೆ ಎಲ್ಲೆಲ್ಲಿದ್ದಾರೆ. ಗಾಯತ್ರಿ ಮಂತ್ರದಲ್ಲಿ ಹಯಗ್ರೀವ, ಸ್ತ್ರೀ ರೂಪಿ ಹಯಗ್ರೀವ. ನಂತರ ನಮ್ಮ ಬಾಯಲ್ಲಿ ಸ್ತ್ರೀ ರೂಪಿ ಹಯಗ್ರೀವ, ಭೂಮಿಯಲ್ಲಿ ನಮ್ಮ ಆಧಾರವಾದ ಭೂಮಿಯಲ್ಲಿ ಸ್ತ್ರೀ ರೂಪಿ ಹಯಗ್ರೀವ. ಈ ಮೂರು ರೂಪಗಳನ್ನ ನೆನೆದು ಯಾರಾದರೆ ಹಯಗ್ರೀವ 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 ಅಂತ ಹೇಳುತ್ತಾರೋ, ತಸ್ಯ ನಿಸ್ಸರತೆ ವಾಣಿ ಜಪ್ನ ಕನ್ಯಾ ಪ್ರವಾಹವತು, ಗಂಗಾ ಪ್ರವಾಹದಂತೆ ಹೊರಡತಾ ಇರುತ್ತೆ, ತಡೀಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೊರಡತಾ ಇರುತ್ತೆ. ಆ ರೀತಿಯಲ್ಲಿ ಹಯವದನ ಕುದುರೆ ರೂಪ, ಋಗ್ವೇದದಲ್ಲಿ ಅಂದ್ರೆ ವೇದಗಳನ್ನ ಉಚ್ಚಾರ ಮಾಡಿದ ಭಗವದ್ ರೂಪ ಹಯಗ್ರೀವ. ಅದಕ್ಕೆ ವಸುಧಾರ ಅಂತ, ಬದರಿಗೆ ಹೋದಾಗ ವಸುಧಾರ ಅಂತ ಮೇಲಿಂದ ಧಾರೆ ಬೀಳುತ್ತಾರೆ, ನಮ್ ಧಾರೆ ಮಾತ್ರ ಕಾಣಿಸುತ್ತೆ. ವಾದರಾದರಿಗೆ ಆ ಧಾರೆಯಲ್ಲಿ ನಾಲ್ಕು ವೇದದ ಶಬ್ದ ಕೇಳಿಸ್ತಾ ಇತ್ತು, ನಾಲ್ಕು ವೇದಗಳು ಕೇಳಿಸ್ತಾ ಇತ್ತು. ಹಯಗ್ರೀವ ದೇವರು ಪ್ರಾದುರ್ಭಾವಾದಂತಹ ಜಾಗ ಅದು, ಬ್ರಹ್ಮದೇವರಿಗೆ ಯಜ್ಞ ಕೊಂಡದಿಂದ ದರ್ಶನ ಕೊಟ್ಟಂತಹ ಜಾಗ ಅದು ಹಯಗ್ರೀವ ದೇವರು. ಅದಕ್ಕೆ ಸತತ ಆ ಧಾರೆಯಲ್ಲಿ ವೇದದ ಪರಂಪರೆ ಬರ್ತಾ ಇರುತ್ತೆ. ಹಾಗೆ ನಮ್ಮ ಬಾಯಿಂದ ಸತತ 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 ಶಾಸ್ತ್ರ ಬರ್ತಾ ಇರಬೇಕ. ಆಚಾರ ಹೇಳುತ್ತಾರೆ, ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಅಂತ ಹೇಳುತ್ತಾರೆ. ಚಂದ್ರಬಿಂಬದಲ್ಲಿ ಕೂತಿರತಕ್ಕಂಥವರು ಮಹಾನುಭಾವರು, ಲಕ್ಷ್ಮೀದೇವಿ ಯಾವಾಗ್ಲೂ ಕೂಡ ಅಮೃತೇನ, ಅಮೃತ ಯಾವಾಗಲೂ ದೇವರ ಮೇಲೆ ಅಭಿಷೇಕ ಮಾಡ್ತಾ ಇರ್ತಾಳೆ ಅಂತ ಹಯಗ್ರೀವನಿಗೆ, ಆ ಚಂದ್ರಮಂಡಲದಲ್ಲಿರತಕ್ಕಂಥ ಹಯಗ್ರೀವನಿಗೆ. ಇನ್ನ ಮುಖದಿಂದ ಸದಾ ವೇದಗಳನ್ನ ಸಚ್ಛಾಸ್ತ್ರವನ್ನ ಯಾವಾಗ್ಲೂ ಬರ್ತಾ ಇರುತ್ತೆ ಹಯಗ್ರೀವರ ಬಾಯಿಯಿಂದ. ಯೋಧನ ಅಂದ್ರೆ ಏನು ಕುದುರೆ ಮುಖ ಇಟ್ಕೊಂಡು ಕೂತಿರ್ತಾನೆ ಅಂತ ಚಿಂತನೆ ಮಾಡ್ತೀವಿ. ಅಷ್ಟು ಮಾಡಿದ್ರೆ ಏನು ಉಪಯೋಗ? ನಮಗೊಂದು ಕುದುರೆ ಮುಖ ಬರುತ್ತೆ. ಆತ ವಿಶೇಷವಾಗಿ ಆ ಮುಖದಿಂದ ಉದ್ಗಿರಂತಂ ಸದಾ ವಿದ್ಯಾ ಎಲ್ಲ ವಿಶೇಷಗಳನ್ನ ಚೆನ್ನಾಗಿ ವಿದ್ಯೆಗಳನ್ನ ಚೆನ್ನಾಗಿ ಹೇಳ್ತಾ ಇರ್ತಾನೆ. ಅಂಥ ಹಯಗ್ರೀವನನ್ನ ಸದಾ ತನ್ನ ಬಾಯಿಯಿಂದ ವಿದ್ಯೆಗಳನ್ನ ಉಪದೇಶ ಕೊಡುವ ಸ್ವಾಮಿ ನನ್ನ ಬಿಂಬಮೂರ್ತಿ ಅಂತ ಯಾರು ಚಿಂತನೆ ಮಾಡುತ್ತಾರೆ, ನಮ್ಮಿಂದಲೂ ಕೂಡ ವಿದ್ಯೆ ಹೊರಗೆ ಬರ್ತಾ ಬರುತ್ತೆ. ವಿದ್ಯೆ ಯಾವಾಗ ಬರುತ್ತೆ? ಹೊರಗೆ ಅರ್ಥ ಆದ್ರೆ ತಾನೆ. ಅರ್ಥ ಆಗಿ ಹೊರಗೆ ಬರುವಂತ ದೇವರಿಗೆ ಇದೆಲ್ಲ ಗೊತ್ತು, ಗೊತ್ತಿದ್ದು ಹೇಳತಾ ಇದ್ದಾನೆ ವಿದ್ಯೆಗಳನ್ನ. ಹಾಗೆ ದೇವರ ಚಿಂತನೆ ಮಾಡಿದ್ರೆ, ಬಿಂಬನಲ್ಲಿ ಈ ಗುಣ ಚಿಂತನೆ ಮಾಡಿದ್ರೆ, ಆ ಸ್ವಾಮಿ ಪ್ರಕಟ ಮಾಡಿದರೆ ನಮ್ಮಲ್ಲೂ ಕೂಡ ಸಕಲ ವಿದ್ಯೆಗಳು, ನಮಗೆ ಯೋಗ್ಯತೆ ಎಷ್ಟಿದೋ ಅಷ್ಟು ಶಾಸ್ತ್ರ ಅರ್ಥ ಆಗಿ ಬಾಯಿಯಿಂದ ಒಂದು ಕ್ಷಣವೂ ಬಿಡುವಿರಲ್ಲ ದೇವರು. ಹಾಗೆ ಹೇಳಿಸ್ತಾ ಬರ್ತಾನೆ, ಮೂಗು ಹಿಡಿದು ಹೇಳಿಸ್ತಾನೆ. ಯಾಕೆ? ನನ್ನನ್ನು ಹಾಗೆ ಚಿಂತನೆ ಮಾಡ್ತಾ ಇದೆಯಲ್ಲ, ನೀನ್ ಸರಿ ಹಾಗೆ ಹೇಳಿಸ್ತೇನೆ ಅಂತ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೇಳೋದ್ರಲ್ಲೇ ಕೂತಿರ್ಬೇಕು. ಹಾಗೇ ಹೇಳಿಸ್ತಾನೆ, ಅದು ಪ್ರಾಕ್ಟಿಕಲ್ಲಿ ತೋರಿಸ್ತಾನೆ. ನನ್ನ ಹೀಗೆ ಚಿಂತನೆ ಮಾಡ್ತೀಯಲ್ಲ, ಯು ಶುಡ್ ಡೂ ಲೈಕ್ ದಿಸ್ ಗೋ ಅಂತ ಹೇಳ್ಬಿಟ್ಟು, ಇಷ್ಟೇ ಅವನಿಗೆ ಸ್ಟ್ರೈನ್ ಇರೋದ್ರೆ ನಿಮಗಿರತ್ತಷ್ಟೇ. ಅವನಿಗೆ ಎಷ್ಟೊತ್ತು ಶಾಸ್ತ್ರ ಹೇಳಿದ್ರು ಕೂಡ ಸ್ಟ್ರೈನ್ ಇರಲ್ಲ, ಎಲ್ಲಿ ತಿರುಗಿದ್ರು ಸ್ಟ್ರೈನ್ ಇರಲ್ಲ, ನಮಗಿರುತ್ತೆ. ಈ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋಟೊತ್ತಿಗೆ ದೇವರು ಕಾಣಿಸ್ತಾ ಇರ್ತಾರೆ, ಅದಕ್ಕೆ ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ. ಈ ಟ್ರಾಫಿಕ್ ಅಲ್ಲಿ ಇವತ್ತು ಬರ್ತಾ ಇದೆ, ಎಷ್ಟು ಟ್ರಾಫಿಕ್ಕು, ಏನು ಪಾಪ. ಅದಕ್ಕೆ ಬೆಂಗಳೂರು ಬಿಟ್ಬಿಟ್ಟು ಎಲ್ಲಾದ್ರೂ ಒಂದು ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಭ್ರಾಂತ ಸಾಧನೆ ಆಗುತ್ತೆ ಏನೋ ಅನ್ಸುತ್ತೆ. ಆಗಲ್ಲ, ಅಲ್ಲಿ ಕಾಡಲ್ಲಿ ಕೂತ್ರೆ ನಂದು ಬಂದೇ ಆಗತ್ತೆ, ಇಷ್ಟು ಜನರದ್ದು ಆಗತ್ತಾ? ಆಗಲ್ಲಲ್ವಾ. ಸರಿ, ಇಲ್ಲೇ ಇರೋಣ. ಹಯವದನ ಹಯಗ್ರೀವ, ಈಗ ಹಯಗ್ರೀವ ರೂಪದ ಚಿಂತನೆ ಬಂತಲ್ಲ. ಯಾವಾಗಲೂ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ವಿದ್ಯೆಯನ್ನ ಉಪದೇಶ ಸದಾ ಕೊಡತಕ್ಕಂಥವ್ರು. ಯಾಕ್ರಿ ಅಷ್ಟು ಕಾಲ ಯಾಕೆ ಕೊಡಬೇಕು ಅಂದ್ರೆ, ಆತ ಎಷ್ಟು ಕೊಟ್ಟರು ಅವರು ಕಲಿಯೋದಿದೆ, ಆತ ಹೇಳೋದು ಇದೆ. ಅವರಿನ್ನ ಸ್ಟೂಡೆಂಟ್ಸ್ ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ದೇವರ ಮುಂದೆ ಸ್ಟೂಡೆಂಟ್ಸ್. ಎಸ್, ಯಾವಾಗ ಯಾವರ್ ಸ್ಟೂಡೆಂಟ್ಸ್, ಯಾವರ್ ಸ್ಟೂಡೆಂಟ್ಸ್ ಅಷ್ಟೇ. ಎಷ್ಟು ಸ್ಟೂಡೆಂಟ್ಸ್ ಅಪ್ಪ ಅಂದ್ರೆ, ಹೈ ಲೆವೆಲ್ ಸ್ಟೂಡೆಂಟ್ಸ್ ಅಂದ್ರೆ, ದೇವರ ಹತ್ರ ತಿಳಿದು ಎಲ್ಲರೂ ಅಂದುಕೊಂಡಿರ್ತೇವೆ ನಾವು ಯಾವಾಗಲೂ ಎಲಿಮೆಂಟರಿ ಸ್ಟೇಜ್ ಅಲ್ಲೇ ಇದ್ದೀವಿ ದೇವರ ಮುಂದೆ ಅಂತ ಎಲ್ಲರ ಒಪಿನಿಯನ್, ಸ್ಟ್ರಾಂಗ್ ಒಪಿನಿಯನ್, ಅವರು ಕನ್ಫರ್ಮ್ಡ್ ಒಪಿನಿಯನ್. ದೇವರ ಮುಂದೆ ನಾವು ಯಾವಾಗೂ ಎಲಿಮೆಂಟರಿ ಸ್ಟೇಜ್ ಅಂತ ಕನ್ಫರ್ಮ್ಡ್ ಆಗಿದ್ದು, ಇರಲಿ ಅಪ್ಪ ಈ ಸ್ಟೇಜ್ ಅಲ್ಲೇ ಇರೋಣ, ದೊಡ್ಡವರಾದ್ರೆ ಎಲ್ಲಿ ಓದು ಮುಗಿಯುತ್ತೋ, ಇವನ್ ನೋಡೋದು ಬಿಡುತ್ತೋ ಅಂತ ಹೇಳಿ ಹಾಗೆ ಇದ್ ಬಿಡ್ತಾರೆ ಅಂತ ಮಹಾನುಭಾವರು. ಆ ರೀತಿಯಲ್ಲಿ ಹಯವದನ ನಮ್ಮ ವಿಶೇಷವಾಗಿರತಕ್ಕಂತಹ ಒಳಗಿಂದ ನೋಡಿ, ಒಂದೊಂದು ಗುಣ ಲಿಂಕ್. ಯಾಕೆ ಹಯವದನ ಮೊದಲೇ ಹೇಳಬಹುದಲ್ಲ, ಇದು ಹೇಳಬಹುದಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ, ಅಜ ಅಂದ್ರು ಅಂದ್ರೆ ಆತನಿಗೆ ಹುಟ್ಟಿಲ್ಲ, ನಮಗೂ ಬೇರೆ ಬೇರೆ ನೀಚ ಜನ್ಮಗಳು ಬರದಂತೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ಈ ಹುಟ್ಟನ್ನ ಸಾರ್ಥಕ ಮಾಡುತ್ತಾನೆ. ಅಷ್ಟೇ ಅಲ್ಲ, ಅಣಿಮ ಹುಟ್ಟಿದ ಮೇಲೆ ಸೂಕ್ಷ್ಮವಾಗಿ ಗುಟ್ಟಾಗಿ ಸಾಧನೆ ಮಾಡುವ ರೀತಿಯನ್ನ ಹೇಳಿಕೊಡುತ್ತಾನೆ. ಹಾಗೆ ಅಲ್ಲ, ಈ ಜೀವನವನ್ನೇ ಯಜ್ಞ ಅಂತ ಅರ್ಪಣೆ ಮಾಡುವ ಭಾಗ್ಯವನ್ನ ಕೊಡುತ್ತಾನೆ. ಆ ಯಜ್ಞ ಅಂತ ಅರ್ಪಣೆ ಮಾಡುವ ಭಾಗ್ಯ ಬರಬೇಕಾ, ನಮ್ಮಲ್ಲಿ ಎಡಬಿಡದೆ ಒಳ್ಳೆ ಗುಣಗಳು ಬೇಕು, ಅದಕ್ಕೆ ಅಚ್ಯುತ ಅಂತ ಚಿಂತನೆ ಮಾಡಬೇಕು. ಆ ಗುಣಗಳಿಂದ ಕೂಡಿಕೊಂಡು ಸಾಧನೆ ಆಗಬೇಕಾದ್ರೆ ಜ್ಞಾನ ಬೇಕಲ್ಲ, ಅದಕ್ಕೆ ಹಯವದನ ಅಂತ ಚಿಂತನೆ ಮಾಡಬೇಕು. ಆ ಜ್ಞಾನ ಬಂದರೆ ಆ ಜ್ಞಾನದ ರೀತಿ ಏನು? ಕೇಶವ ಕ ಬ್ರಹ್ಮದೇವರು, ಈಶ ರುದ್ರದೇವರು, ಅವರನ್ನ ಅವ ಅಂದ್ರೆ ರಕ್ಷಣೆ ಮಾಡತಕ್ಕಂಥವ ಅಂದ್ರೆ ಅವರ ಮೂಲಕ ಎಲ್ಲ ಜಗತ್ತನ್ನ ರಕ್ಷಣೆ ಮಾಡುವವ ಅಂದ್ರೆ ಜಗಜ್ಜನ್ಮಾಧಿಕರ್ತ ಎಂಬುದನ್ನ ಕೇಶವ. ಇದೆಲ್ಲ ಯಾರು ಹೇಳಿದ್ದು? ಹಯವದನ. ಹಯವದನನ ಬಾಯಿಯಿಂದ ಬಂದ ಶಾಸ್ತ್ರದ ಅರ್ಥ ಏನಯ್ಯ? ಕೇಶವ ಅಂದ್ರು, ಮುಗಿದೋಯ್ತು ಅಲ್ಲೇ. ಇಡೀ ಸುಧಾದಿ ಗ್ರಂಥಗಳೆಲ್ಲ ಅದ್ರ ಜಾಮ್ ಪಾಸ್ ಆಗಿ ಬಂದ್ಬಿಟ್ಟು ಕೇಶವ. ಇನ್ನ ಈಶಾ, ಈಶ ವೆಂಕಟೇಶ, ಎರಡು ಈಶಾ ಅಂತ ಹಾಕ್ತಾರೆ. ಕೇಶವ, ಈಶ, ಈಶ ವೆಂಕಟೇಶ. ಈಶರಿಗೆ ಈಶಾ, ಈಶರೊಳಗೆ ಈಶ. ನೋಡಿ, ಎಲ್ಲಾ ದೊಡ್ಡವರಿದ್ದಾರೆ, ನಮಗಿಂತ ದೊಡ್ಡವರು, ಅವರಿಗಿಂತ ದೊಡ್ಡವರು, ಅವರಿಗಿಂತ ದೊಡ್ಡವರು, ಎಲ್ಲರು ನಮಗಿಂತ ಇವರು ಈಶರು, ಅವರಿಗಿಂತ ಅವರ ಮೇಲೆ ಇದ್ದವರು ಈಶರು ಅಂದ್ರೆ ನಿಯಾಮಕರು. ಹಾಗೆ ಹಾಗೆ ಇಲ್ಲಿ ನೋಡಿ, ನಮಕ್ಕಿಂತ ದೊಡ್ಡವರಾದ ಪುಷ್ಕರ ದೇವತಾ, ಅವರಲ್ಲಿರುವ ದೇವ ಈಶ. ಆ ಪುಷ್ಕರನೊಳಗಿರತಕ್ಕಂತಹ ಶನೇಶ್ಚರ, ಅಲ್ಲಿರೋ ದೇವ ಈಶ, ಮತ್ತೆ ಪುಷ್ಕರನೊಳಗಿರುವ ಈಶ, ಇಲ್ಲಿರುವ ಈಶ ಅಂದ್ರೆ ಈಶ ಈಶ, ಈ ರೂಪ ನಿಯಾಮಕ ರೂಪ, ಈ ರೂಪ ನಿಯಮ್ಯ ರೂಪ, ಬಾಧ್ಯ ಬಾಧಕ ನಾಹ ನಿರ್ಭೀತ. ಅಂದರೆ ನಿಯಾಮಕನಾಗಿದ್ದುಕೊಂಡು ಅಲ್ಲಿ ನಿಯಾಮನ ಮಾಡುವ ಗುಣ ಪ್ರಕಟ ಮಾಡುತ್ತಾನೆ. ನಿಯಮ್ಯನೊಳಗಿದ್ದು, ಚಿಕ್ಕವರೊಳಗಿದ್ದು ನಿಯಮ್ಯ ಅಂತ ಕರೆಸಿಕೊಂಡು ಅವರಲ್ಲಿ ನಿಯಮ್ಯತ್ವ, ಇವರಿಂದ ಇವರ ಕಂಟ್ರೋಲ್ ಅಲ್ಲಿ ಇವರಿರಬೇಕು ಎಂಬುದನ್ನು ಹುಟ್ಟಿಸ್ತಾನೆ ಭಗವಂತ. ಇದು ಈಶ ಈಶ, ಎರಡು ಈಶ್ವರ ಹಾಕಿದ್ದೆ ಯಾಕೆ ಏನು ಒಳ, ಅದಕ್ಕೆ ವಿಜಯದಾಸರ ಹತ್ರ ಹೋಗ್ಬೇಕಾದ್ರೆ ಬಹಳ ಜಾಗ್ರತೆ ಇರಬೇಕು, ಎಲ್ಲಿಂದ ಎಲ್ಲಿಗೆ ಹಾರತಾರ ಗೊತ್ತಿಲ್ಲ. ಬಹಳ ದೊಡ್ಡವರು, ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಅನುಭವ ಪಡೆದಿದ್ದಾರೆ, ಅಪರೋಕ್ಷ ಜ್ಞಾನಿಗಳು. ಅವರು ಹೇಳೋ ಕಾಲಕ್ಕೆ ನಾವು ಯಾರು ನೆನಪಿರಲ್ಲ ಅವರಿಗೆ. ಆ ಸ್ವಾಮಿಯನ್ನ ಚಿಂತನೆ ಮಾಡತಾ, ದರ್ಶನ ಮಾಡತಾ, ಸಾರ 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 ಬಾಯಿಯಿಂದ ಬರ್ತಾ ಇರತ್ತದ್ದು, ಫ್ಲೋ ಬರ್ತಾ ಇದ್ರೆ ಅವ್ರು ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಅವರ ಬಾಯಿಂದ ಬಂದ ಮಾತುಗಳು ಅರ್ಥ ಮಾಡ್ಲಿಕ್ಕೆ ನಮಗೆ ಅರ್ಥ ಆಗುತ್ತಾ? ಏನೋ ದಡ್ಡತನ, ಅವರೇನೋ ನೋಡಿದು ಚೂರು ತಗೋ ಅಂತ ಭಿಕ್ಷೆ ಹಾಕಿದ್ರೆ ಹೇಳಬೇಕಷ್ಟೇ ಹೊರತು ನಾವಾಗಿ ಹೇಳ್ತೀವಿ ಅಂದ್ರೆ ಅಷ್ಟು ದಡ್ಡತನ ಪ್ರಪಂಚದಲ್ಲಿ ಮೂರ್ಖತನ ಯಾವುದಿಲ್ಲ ಅಂತ ಹೇಳ್ತಾರೆ. ಈಶಾ ಈಶಾ, ಈಶರಲ್ಲಿ ಈಶನಾಗಿ, ದಾಸರಲ್ಲಿ ದಾಸ ಅಂತ ಕರೆಸಿಕೊಂಡು, ಈಶರಲ್ಲಿ ಈಶತ್ವ, ದಾಸರಲ್ಲಿ ದಾಸತ್ವ ಕೊಡತಕ್ಕಂಥವ ನೀನೆ. ಅದಕ್ಕೆ ನಿನ್ನ ಈಶ ದಾಸ ಅಂತ ಕರೀತಾರೆ. ಇಲ್ಲಿ ಈ ದಾಸರಿದ್ದಾರಲ್ಲ, ಅವರು ಈಶರೇ ಅಲ್ಲ ಇನ್ನೊಬ್ಬರ ಮೇಲೆ, ಅದ ಕಾರಣ ಎರಡು ಈಶ, ಈಶ ಈಶ ಅಂದ್ರು. ಯಾರವ? ವೆಂಕಟೇಶ, ಅವನೇ ವೆಂಕಟೇಶ. ಮತ್ತ ಅಲ್ಲಿ ಕರ್ಕೊಂಬಂದ್ರಲ್ಲಿ ವೆಂಕಟೇಶ ಯಾಕೆ, ಇಷ್ಟು ರೂಪಗಳಿರುವ ಕಾಲಕ್ಕೆ ವೆಂಕಟೇಶನ ಹತ್ರ ಯಾಕೆ ನಿಲ್ತೀರಾ ನೀವು? ಅಂದ್ರೆ ಈ ಕಲಿಯುಗದಲ್ಲಿ ಉಪಾಸನೆ ಮಾಡಲೇಬೇಕಾದ ರೂಪ ಯಾವುದು ಅಂತ ಚರ್ಚೆ. ಎಲ್ಲಾ ರೂಪಗಳಿವೆ, ಆಪ್ಷನ್ ನಿಮ್ದು ಯಾವ್ದು ಬೇಕಲ್ಲ, ನರಸಿಂಹ ವಾಮನ ಏನ್ ಬೇಕಾದ್ರೆ ತಗೊಳ್ಳಿ. ಇವೆಲ್ಲ ರೂಪಗಳಲ್ಲಿ ಕಂಪಲ್ಸರಿ ಇದು ಮಾಡಲೇಬೇಕು, ಮಿಕ್ಕದು ಮಾಡಬಾರ್ದು ಅಂತಲ್ಲ, ಎಲ್ಲ ಮಾಡಿ ಇದಂತೂ ಮಾಡಲೇಬೇಕು ಅಂತ. ಯಾವ ರೂಪ ಅದು ಯಾವ್ದು ಹೇಳಿ? ಹಿಂದಿನ ಯುಗದ ರೂಪ ಕೃಷ್ಣ. ಅದಕ್ಕೆ ನೋಡಿ, ನರಸಿಂಹನ ಪೂಜಾ ಮಾಡಿದ್ರು ಕೂಡ ಕೊನೆಗೆ ಕೃಷ್ಣಾರ್ಪಣಮಸ್ತೆ, ನರಸಿಂಹಾರ್ಪಣಮಸ್ತೆ ಅಂತ ಯಾರಂತ ಹೇಳ್ತೀರಾ? ಇಲ್ಲ, ರುದ್ರದೇವರ ಪೂಜೆ ಮಾಡಿದ್ರು ಕೂಡ ಕೃಷ್ಣಾರ್ಪಣ ವಸ್ತು, ಎಲ್ಲದಕ್ಕೂ ಕೃಷ್ಣಾರ್ಪಣ ವಸ್ತು, ದ್ವಾಪರ ಯುಗದಲ್ಲಿ ರಾಮಾರ್ಪಣ ವಸ್ತು, ಹಾಗೆ 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 ಬಂತು. ಅದರಿಂದ ಈ ಯುಗದ ದೈವ, ಕಲಿಯುಗದ ದೈವ ವೆಂಕಟೇಶ ಎಂಬುವ ಮಾತಿನ ಅರ್ಥ, ಈ ರೂಪ ಕಂಪಲ್ಸರಿ ನಾವು ಉಪಾಸನ ಚಿಂತನೆ ಮಾಡಲೇಬೇಕು, ಅದಕ್ಕೆ ವೆಂಕಟೇಶ ಅಂದ್ರು. ನಮ್ಮ ಹೃದಯದಲ್ಲಿ ನಿಲ್ಲಿಸಬೇಕಾದ ಮೂರ್ತಿ ಯಾವುದು ಅಂತ ಅಲ್ಲಿ ಯಾವಾಗೂ ಕ್ವಶನ್ ಬರ್ತಾ ಇರುತ್ತೆ. ಅದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಅದು ಬರಲ್ಲ. ಈ ಒಂದು ನಿಲ್ಲಿಸಿರಿ, ವೆಂಕಟೇಶನ ನಿಲ್ಲಿಸಿರಿ. ಸ್ವಲ್ಪ ಬೇಜಾರಾಯ್ತಾ? ಅವನೊಳಗೆ ನರಸಿಂಹನ್ ನೋಡಿಬಿಡಿ ಅಲ್ವಾ, ಚೆನ್ನಾಗಿದೆ ಟೆಕ್ನಿಕ್. ಸ್ಟ್ಯಾಚು ಒಂದೇ, ಒಳಗೆ ನಾನಾ ರೀತಿ ಅವನ ಅವ ಏನು ನಾನಾ ರೀತಿ ಅವನ ವೇಷ ಭೂಷ ಎಲ್ಲ ಚೇಂಜ್ ಮಾಡ್ತಾರಲ್ಲ, ಯುವತಿ ಅಲಂಕಾರ ಅವತ ಅಲಂಕಾರ ಅಂತ. ಆ ಶ್ರೀನಿವಾಸನಿಗೆ ಸ್ವಲ್ಪ ಇದು ಮಾಸ್ಕ್ ಹಾಕ್ಬಿಟ್ರೆ ನರಸಿಂಹ ಹಾಕ್ಬಿಡ್ತಾನೆ, ಟೋಪನ್ ಹಾಕ್ಬಿಟ್ರೆ ಅಲ್ವಾ, ಸಿಂಹದ ಮುಖ ಇಟ್ಬಿಟ್ರೆ ನರಸಿಂಹ ಹಾಕ್ತಾನೆ. ಆದ್ರೆ ಒಳಗೆಲ್ಲ ವೆಂಕಟೇಶನೇ, ಒಳಗೆಲ್ಲ ಚಿಕ್ಕ ಚಿಕ್ಕ ವೆಂಕಟೇಶ ರೂಪಗಳಿಂದ ನರಸಿಂಹನ ಚಿಂತನೆ ಮಾಡ್ತೀರೋ, ವೆಂಕಟೇಶನನ್ನೇ ಚಿಕ್ಕ ಚಿಕ್ಕ ನರಸಿಂಹ ರೂಪಗಳಿಂದ ಚಿಂತನೆ ಮಾಡ್ತೀರೋ, ನಿಮ್ಮಿಷ್ಟ ಆಪ್ಷನ್. ಅವನು ಹೇಗೆ ನಿಮ್ ಬುದ್ಧಿ ಕೊಟ್ರೆ ಹಾಗೆ ಮಾಡ್ರಪ್ಪ, ಹಾಗೆ ಮಾಡಬಹುದಾ ಹೀಗ್ ಮಾಡಬಹುದಾ? ಮನಬಂದ ತೆರದಲ್ಲಿ ಚಿಂತಿಸು, ಇದಕ್ಕನ ಮಾನವಿನಿತಿಲ್ಲ. ಅವನು ಸಿಸ್ಟಮೇ ಹಾಕೋದಿದೆ, ಏನ್ ಬೇಕಾದ್ರೆ ಮಾಡ. ಒಂದು ರೂಪದೊಳಗೆ ಅನಂತ ರೂಪಗಳು, ಅದನ್ನ ಹೇಳ್ತಾರೆ. ಈಶ ಈಶ ವೆಂಕಟೇಶ. ಇನ್ನ ಭೂಜಸ್ಥಿತ, ಭೂಜಸ್ಥಿತ, ಭೂ ಜ ಭೂಮಿಯಿಂದ ಹುಟ್ಟಿದ್ದು, ಭೂರುಹ ಭೂರುಹ ಅಂದ್ರು, ಭೂಜ ಅಂದ್ರು ಒಂದೇ. ಭೂಮಿಯಿಂದ ಹುಟ್ಟಿದ್ದು ಯಾವ್ದಾವುದು? ಭೂಮಿಯಿಂದ ಹುಟ್ಟಿದ ಗಿಡಗಳಲ್ಲಿ ಯಾವ್ದು ಶ್ರೇಷ್ಠ? ಅಶ್ವತ್ಥ. ಅಶ್ವತ್ಥದಲ್ಲಿರತಕ್ಕಂಥ ದೇವರು ಅಶ್ವತ್ಥ, ನಾರಾಯಣ ರೂಪ. ಅದಕ್ಕೆ ಭೂಜಸ್ಥಿತ ಅಥವಾ ಕೇಳ್ತಾರೆ ರಾಯರನ್ನ ಕರೆದು, ಕಲ್ಪ ಭೂಜ, ಕಲ್ಪ ತರುವೆ, ಕಲ್ಪ ತರು ಅಂತ ಹೇಳ್ತಾರೆ. ಅದು ತರುವೆ ತರುವೆ, ಆದರೆ ಕಲ್ಪತರು. ಆ ಕಲ್ಪತರುವಲ್ಲಿರುವ ನೀನೆ, ಕಲ್ಪತರುವಲ್ಲಿದ್ದು ಕಲ್ಪತರು ಅಂತ ಕಳಿಸಿಕೊಂಡದ್ದು ನೀನೆ. ಇದೇ ನಡೆಯುತ್ತೆ. ಕೃಷ್ಣ ನರಕಾಸುರ ಕದ್ದಿದ್ದ ಅದಿತಿ ದೇವಿಯ ಕರ್ಣಕುಂಡಲಗಳನ್ನ ಅವನನ್ನ ಕೊಂದ ಮೇಲೆ ಅದಿತಿ ದೇವಿಗೆ ಕೊಡಲಿಕ್ಕೆ ಸ್ವರ್ಗಲೋಕಕ್ಕೆ ಹೋದರು ಕೃಷ್ಣ ಸತ್ಯಭಾಮೆಯರು. ಹೋದಾಗ ನಂದನವನಕ್ಕೆ ವಿಹಾರಕ್ಕೆ ಹೋದ್ರು, ಶಚಿದೇವಿ ಚೂರು ಅಹಂಕಾರ ಬಂದಂತೆ ಆಕೆ ಪ್ರವರ್ತನೆ, ಅಹಂಕಾರ ಪ್ರವರ್ತನೆ ಬಂತು. ಅದಕ್ಕೆ ಸತ್ಯಭಾಮಾದೇವಿ ನೋಡಿ ಇತ್ತಕೊಂಡು ಹೋಗೋಣ, ಅಂದ್ರೆ ಈ ಸಂಪತ್ತೆಲ್ಲ ನಮ್ಮದು ಎಂಬ ಭಾವನೆ ಬಂತು ಆಕೆಗೆ. ಅದು ತೋರಿದ್ಲು, ಹೌದಾ ನಿಮ್ದಾ ಅಂತ ಹೇಳಿ ಸತ್ಯಭಾಮಾದೇವಿ ಇದು ಚೆನ್ನಾಗಿದೆ ಅಂತ ಹೇಳಿದ್ದು. ಎಲ್ಲಿ? ಆ ಪಾರಿಜಾತ ವೃಕ್ಷವನ್ನು ನೋಡಿ. ಪಾರಿಜಾತ ವೃಕ್ಷವನ್ನು ನೋಡಿದ ಕೂಡಲೇ ಕೃಷ್ಣ ಅಂದ, ಚೆನ್ನಾಗಿದೆಯಾ ತಗೊಂಡು ಹೋಗೋಣ, ಇನ್ನೊಬ್ಬರು ಮನೆಗೆ ಬಂದು ಚೆನ್ನಾಗಿದೆ ತಗೊಂಡು ಹೋದ್ರೆ ಹೇಗ್ರಿ ಇದು ಅಲ್ವಾ? ಅದಕ್ಕೆ ಏನಿಲ್ಲ, ಕಿತ್ತಿದ ಗರುಡನ ಮೇಲಿಟ್ಟ ಹೊರಟ, ಹೊರಟ್ರೆ ಎಲ್ಲರೂ ಯುದ್ಧಕ್ಕೆ ಬಂದು ಇಂದ್ರನ ಕೇಳ್ದಂಗ ತಗೊಂಡು ಹೋಗಬಾರದು. ಯಾ ಯುದ್ಧ ಶುರು ಆಯ್ತಲ್ಲಿ ಕಲ್ಪನೆ, ಸ್ವಾಮಿಯೇ ಬಂದಿದ್ರು, ಸ್ವಾಮಿ ಎಂಬ ಎಚ್ಚರ ಸ್ವಾಮಿ ತೆಗೆದು ಬಿಟ್ಟಿದ್ದ, ಯುದ್ಧಕ್ಕೆ ಬಂದ್ರು ಎಲ್ಲರೂ ಕೊನೆಗೆ, ಮತ್ತು ಸ್ವಿಚ್ ಆನ್ ಮಾಡಿದ, ಸ್ವಾಮಿ ತಪ್ಪಾಯಿತು ಮಹಾರಾಯ. ಅದಕ್ಕೆ ಮುಖ್ಯಂತಿ ಎಂ ಸೂರಯ, ಆತ ಕೊಟ್ರೆ ಅವನೆಂಬ ಜ್ಞಾನ ಇದೆ, ಇಲ್ಲ ಇಲ್ಲ ಅಪ್ಪನಾಣೆ ಇಲ್ಲ. ಎಸ್, ಎಲ್ಲ ಕಡೆ ಅಸ್ವಾತಂತ್ರ್ಯ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಅಂದ್ರೆ, ನಾ ಕೊಟ್ರೆ ಉಂಟು ಇಲ್ಲದಿಲ್ಲ, ನಿಮ್ ಕಂಡೀಷನ್ ಇದು. ಯಾವಾಗ ಎಚ್ಚರ ಇರಲಿ, ಯಾಕೆ ಎಚ್ಚರ ಕೊಡತಾನೆ? ಆ ಎಚ್ಚರ ಕಳ್ಕೊಂಡ್ರೆ ನಾವೇ ಇದ್ದು ಬಿಡ್ತೀವಿ ಅಂತ ಹೋದ್ರೆ ಹಲ್ಲು ಮುರಿಯುತ್ತೆ, ಅದಕ್ಕೆ ಎಚ್ಚರ ಸದಾ ಇರಲಿ ಅಂತ ಸ್ವಾಮಿ ಕೊಡತಾನೆ. ಆಗ ಇಂದ್ರದೇವರು ಹೇಳ್ತಾರೆ, ಸ್ವಾಮಿ ನಿಂದೇನಯ್ಯ, ಈ ವೃಕ್ಷ ತಗೊಂಡು ಹೋಗು. ಚಚಿದೇವಿ ಹೇಳ್ತಾಳೆ, ನಿಮ್ದೇ ತಗೊಂಡು ಹೋಗ್ರಿ. ಆಗ ಸತ್ಯಭಾಮೆ ಹೇಳುತ್ತಾಳೆ, ನಮಗ್ಯಾಕೆ ಈ ವೃಕ್ಷ, ಯಾಕೆ ಇದರಲ್ಲಿ ನಿಂತು ಫಲ ಕೊಡೋದು ಇವನೇ, ಅದಕ್ಕೆ ನಮಸ್ಕಾರ ಮಾಡಿದ್ರೆ ಅದು ಕೊಡಲ್ಲ ಸ್ವಾಮಿ, ಇವನೇ ನಿಂತು ಕೊಡುತ್ತಾನೆ, ಇವನನ್ನೇ ಕಲ್ಪವೃಕ್ಷ ಅಂತ ಕರೆಯೋದು, ಕಲ್ಪವೃಕ್ಷದಲ್ಲಿ ನಿಂತು ಬೇಡಿದವರಿಗೆ ಬೇಡಿದ್ದನ್ನ ಕೊಡೋದು ಕಲ್ಪವೃಕ್ಷ ಇವನೇ, ಇವನು ಸರದರೆ ಅದು ಬರೀ ಗಿಡ, ಇವನನ್ನು ಪಕ್ಕಿಗಿಟ್ಟುಕೊಂಡು ಮತ್ತು ಗಿಡ ಯಾಕೆ ನನಗೆ ಅಂತ ಆಕೆ ಕೇಳಿದ್ದು, ಮತ್ತು ಇಷ್ಟೆಲ್ಲ ಗೊಡವೆ ಯಾಕೆ ಮಾಡಿದ್ಯಮ್ಮ ಈ ಗಿಡಕ್ಕೋಸ್ಕರ ಅಂದ್ರೆ, ಎಲ್ಲ ಇವನದ್ದೇ ಆದಾಗ ನಮ್ದು ಅಂತ ಬಂತಲ್ಲ ಅದು ತೆಗೀಲಿಕ್ಕೆ ಮಾಡಿದೆ ಸತ್ಯಭಾಮಾದೇವಿ ಅಂದ್ರೆ. ಇಲ್ಲಿ ನೋಡಿ ಆಕೆ ನಾಟಕ ಮಾಡ್ತಾಳೆ, ಈತನು ಅಷ್ಟು, ಇಬ್ಬರು ಒಳ್ಳೆ ನಾಟಕ ಆಡೋದರಲ್ಲಿ ಪ್ರಚಂಡರು. ಎಷ್ಟು ನಾಟಕ ಅಂದ್ರೆ ಅವರಿಗೆ ಯಾವ ಯಾವ್ದು ಪದ್ಮಭೂಷಣ ಅವಾರ್ಡ್ ಕೊಡಬೇಕೋ ಏನೋ ಗೊತ್ತಿಲ್ಲ, ಎಲ್ಲ ನಮ್ಮ ನಾಟಕದವರು ಕೊಡ್ತಾರಲ್ಲ ಅವರು ಬಲಾದ ವೇಸ್ಟ್ ಎಲ್ಲ ಕೂಡ. ಆಕೆ ಎಷ್ಟು ನಾಟಕ ಮಾಡುತ್ತಾಳೆ, ರುಕ್ಮಿಣಿ ದೇವಿಯಾಗಿ ಬಹಳ ವಿನಯವಂತ ಇದ್ದಂತೆ ಇರ್ತಾಳೆ, ಸತ್ಯಭಾಮೆಯಾಗಿ ಜಗಳಗಂಟೆ ಇದ್ದಂತೆ ಇರ್ತಾಳೆ. ಜಗತ್ತೆಲ್ಲ ಹೌದಾ ಅಲ್ಲ, ಎಲ್ಲರ ತಲೆ ಕಲ್ಪನೆ ರುಕ್ಮಿಣಿ ದೇವಿಯಪ್ಪ ಬಹಳ ಸತ್ಯಭಾಮೆ ಹೇಳಪ್ಪ ಕೃಷ್ಣನ ಗೊಳಕ್ ಅಂತ ಹಾಗೆ ತಿಳ್ಕೊಂಡ್ರೆ ಸಾಕಂತೆ, ಫ್ಲೈಟ್ ಅಲ್ಲೇ ಕಳಿಸಿಬಿಡ್ತಾರೆ ಅಂಧನ ತಮಸ್ಸಿಗೆ. ಗರುಡ ಪುರಾಣ ಹೇಳುತ್ತೆ, ಲಕ್ಷ್ಮೀದೇವಿಯ ರೂಪ ರೂಪಕ್ಕೂ ಚೂರು ವ್ಯತ್ಯಾಸ ತೆರೆದ್ರೆ ಸಾಕು ಕ್ಲೀನ್ ಬೌಲ್ ಅಂತ ಹೇಳ್ತಾರೆ. ಅದು ಕೊಟ್ಟದ್ದೇ ಆಕೆ, ಎಷ್ಟು ಚೆನ್ನಾಗಿ ಮಾಡುತ್ತಾಳೆ. ಅದಕ್ಕೆ ಶಚಿದೇವಿಗೆ ಬಿಂಬ ಅಲ್ವಾ, ಅವರಿಗೆ ಬಿಂಬರೂಪಿ, ಬಿಂಬರಿನಿ ಪರಸೋತ್ತಮರು ಪ್ರತಿಬಿಂಬರಿನಿ ಪರಸ್ವ ಅವರರು, ದೇವರ ನಂತರ ಬಿಂಬಸ್ಥಾನದಲ್ಲಿ ಕೂತವಳಾಕಿ ಅದಕ್ಕೆ ಅಯ್ಯೋ ಈ ಕೂಸು ಕೆಟ್ಟು ಹೋಗುತ್ತೆ, ಅಹಂಕಾರ ಚೂರು ಬಂದಿದೆ ಅಂತ ಅದನ್ನು ತೆಗಿಲಿಕ್ಕಾಗಿ ಯುದ್ಧ ಮಾಡಿಸಿ ಅದು ತೆಗೆದು ನಂಗೆ ಯಾಕಿದು ನೀವೇ ಇಟ್ಟುಕೊಳ್ಳಿ ಅಂದಾಗ, ತಪ್ಪಾಯಿತು ನಿಮ್ಮತ್ರೇ ಇರಲಿ ಅಂದಾಗ ಕೃಷ್ಣ ಅಂದ, ನಾವು ಮೇಲಕ್ಕೆ ಹೊರಟಾಗ ನಿಮ್ಮತ್ರೇ ಬರುತ್ತೆ ಇರಲಿ ಅಂತ ಹೇಳಿದ. ಇಷ್ಟು. ಅದಕ್ಕೆ ಕಲ್ಪ ಭೂಜ ಭೂಜ ಮತ್ತೆ ಹೇಳ್ತಾರೆ, ಭೋಜಸ್ಥಿತ, ಆ ಕಲ್ಪವೃಕ್ಷದಲ್ಲಿ ಇರುವಂಥವ ನೀನೇ, ಭೋಜಸ್ಥಿತ ಕಲ್ಪವೃಕ್ಷದಲ್ಲಿ ಇರುವಂಥವ ನೀನೇ, ಅಶ್ವತ್ಥ ವೃಕ್ಷದಲ್ಲಿ ಇರುವಂಥವ ನೀನೇ, ಹೌದಾ? ಅಷ್ಟೇ ಅಲ್ಲ, ಭೋಜಸ್ಥಿತ ನಾನಾ ಗಿಡ ಬಳ್ಳಿ ಏನೇನಿವೆ ಅದರೊಳಗೆಲ್ಲ ಇರುವಂಥವ ನೀನೇ ಹರಿಯೇ ಅಲ್ವಾ, ಎಲ್ಲಾ ಕಡೆ ನೀನೆ ಭೋಜಸ್ಥಿತ. ಭೂಜ ಭೂಜ ಸ್ಥಿತ ಅಂತ ಎರಡೂ ಪದಗಳು ಹೌದು. ಭೂಜ ಆ ವೃಕ್ಷದ ಆಕಾರದಲ್ಲಿ ಇರುವವ, ಅದಕ್ಕೆ ನಿನಗೆ ಭೂಜ ಅಂತ ಹೆಸರು. ಅದರ ಒಳಗೂ ಇದ್ದು ನಿಯಮನ ಮಾಡಿರ್ತೀಯ, ಅದನ್ನ ಧಾರಣೆ ಮಾಡಿರ್ತೀಯ ಅದರ ಆಕಾರದಲ್ಲಿ, ಅದಕ್ಕೆ ನಿನಗೆ ಭೂಜ ಅಂತಲೂ ಹೆಸರು. ಅದರೊಳಗೆ ದುನಿಯಾವನ ಮಾಡ್ತೀಯಲ್ಲ, ಭೋಜ ಸ್ಥಿತ ಅದರೊಳಗಿರುವ ನೀ, ಅದಕ್ಕೆ ಭೋಜ ಭೋಜ ಸ್ಥಿತ ಅಂದ್ರು. ಹೌದಾ, ಅಶ್ವತ್ಥ ವೃಕ್ಷ ಯಾವುದರಿ, ಎಲ್ಲಿದೆ, ಯಾವ ಬೀದಿಯಲ್ಲಿದೆ ಅಂದ್ರೆ, ನೀ ನಿಮ್ಮ ಶರೀರವೇ ಅಶ್ವತ್ಥ ವೃಕ್ಷ. ಊರ್ಧ್ವ ಮೂಲ ಮತಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಚೆನ್ನಾಗಿ ಹೇಳ್ತಾರೆ. ಈ ಶರೀರವೇ ಅಶ್ವತ್ಥ, ಶರೀರವೂ ಅಶ್ವತ್ಥ. ಈ ಶರೀರದಲ್ಲಿ ಶಾಖೆಗಳು, ನಾಡಿಗಳೇ ಶಾಖೆಗಳು ಎಲ್ಲ ಹೇಳ್ತಾ ಬರ್ತಾರೆ. ಹಾಗಾದರೆ ಭೋಜ, ಈ ಶರೀರದೊಳಗಿದ್ದು ಭೋಜ ಅಂತ ಕರೆಸಿಕೊಳ್ಳುವ ನೀನೇ. ಶರೀರ ಆಕಾರದಲ್ಲಿದ್ದುಕೊಂಡು ಶರೀರದ ಒಳಗಿದ್ದು ನಿಯಾಮನ ಮಾಡುತ್ತಾ ಭೋಜ ಸ್ಥಿತ ಅಂತ ಶಬ್ದದಿಂದ ಕರೆಸಿಕೊಳ್ಳುವವ ನೀನೇ. ಅದರಿಂದಲೇ ನೀನು ಎಲ್ಲಾ ಕಡೆ ಇರ್ತೀಯಲ್ಲ, ಗಿಡದೊಳಗೂ ಇರ್ತಿ, ಗಿಡದ ಒಳಗೂ ಇರ್ತಿ, ಜಗತ್ತಿನಲ್ಲೂ ಇರ್ತಿ, ಎಲ್ಲಾ ಕಡೆ ಇರ್ತೀಯ. ಆದ ಕಾರಣ ನಿನಗೆ ವಿಷ್ಣು ಅಂತ ಕರೀತೇನೆ ಅಂದ್ರು. ವಿಷ್ಣು ವಿಶ್ವರು ವ್ಯಾಪ್ತವು ಅಂತ, ಸರ್ವತ್ರ ವ್ಯಾಪ್ತನಾಗಿರ್ತಾನೆ, ಅವನಿಲ್ಲದ ಜಾಗವಿಲ್ಲ, ಅವನಿಲ್ಲದ ಜಾಗವಿಲ್ಲ. ಇದು ತರಾಗಿ ಬರಬೇಕಂತೆ, ನೀನಿಲ್ಲದ ಜಾಗವಿಲ್ಲ, ನೀನಿಲ್ಲದ ಜಾಗವಿಲ್ಲ, ಅದಕ್ಕೆ ನೀನು ವಿಷ್ಣು 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 ಅಂತ. ಈಶಾ ಈಶಾ ವೆಂಕಟೇಶ ಹಯವದನವರೆಗೂ ಬಂದವಲ್ಲ ನಮ್ ಪ್ರಾಫಿಟ್ ನೋಡಿದ್ದು. ಹಯವದನ ಅಂದ್ರೆ ನಮಗೆಲ್ಲ ಶಾಸ್ತ್ರಜ್ಞಾನ ಬರುತ್ತೆ. ಆ ಶಾಸ್ತ್ರಜ್ಞಾನ ಕನ್ಫರ್ಮ್ಡ್ ಆಗಿ ಶ್ರೀಹರಿಯೇ ಎಲ್ಲರಿಗೂ ನಿಯಾಮಕ, ಹರಿಯೇ ಸ್ವತಂತ್ರ ಅಂತ ಬರುವುದೇ ಕೇಶವ ಎಂಬ ಶಬ್ದದಿಂದ. ಹರಿಯೇ ಸ್ವತಂತ್ರ, ಬ್ರಹ್ಮದೇವರಿಗೂ ನಿಯಾಮಕ, ರುದ್ರದೇವರಿಗೂ ನಿಯಾಮಕ, ಎಲ್ಲ ಅವರ ಉಪಲಕ್ಷಣತೆಯ ಎಲ್ಲರಿಗೂ ನಿಯಾಮಕ. ನಿಯಾಮಕ ಶಬ್ದಕ್ಕರ್ಥ ಅವರೆಲ್ಲರೂ ಕೂಡ ಅಸ್ವತಂತ್ರರು. ನೀ ಮಾಡಿಸಿದರೆ ಮಾಡುತ್ತಾರೆ, ಇಲ್ಲದಿದ್ರೆ ಇಲ್ಲ, ಅಂದ್ರೆ ನೀನೇ ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರು. ಈ ಜಗತ್ತೆಲ್ಲ ನಿನ್ನ ಅಧೀನ, ನೀನು ಬಿಟ್ರೆ ಬೇರೆ ಗತಿ ಇಲ್ಲ. ಇಷ್ಟರ್ಥ ಕೇಶವ. ಹೌದಾ, ಕೇಶವ ಅಂತ ಅರ್ಥ ಬಂತು. ಆ ಕೇಶವನನ್ನೇ ನಾವು ಚಿಂತನೆ ಮಾಡಬೇಕಂತೆ. ನನ್ನೊಳಗಿರುವ ಈಶಾ, ಸರ್ವತ್ರ ಎಲ್ಲ ಕಡೆ ಇರುವ ಈಶಾ, ಎರಡು ಈಶಾ ಶಬ್ದಗಳು ಹಾಕಿದ್ರು. ಈಶಾ ಈಶಾ, ಹೌದಾ, ಏನ್ ಎಲ್ಲಿ ಎಲ್ಲಿಂದ ಹೇಳ್ತಾ ಇದ್ರೆ ಇದನ್ನ ಅಂದ್ರೆ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಪತಿ ಅಂದ್ರೆ ಸ್ವಾಮಿ, ನನ್ನ ಸ್ವಾಮಿ ನಿಮ್ಮ ಸ್ವಾಮಿ, ಸ್ವಾಮಿ ಸ್ವಾಮಿ, ಈಶಾ ಈಶಾ ಎರಡಕ್ಕೆ ಈಶಾ ಈಶಾ. ಒಂದು ಶಬ್ದದಲ್ಲೇ ಆತ್ಮ ಗುಣೋಪಾಸನೆ ಹೇಳಿಬಿಟ್ರು. ಈಶಾ ಈಶಾ, ಆ ರೂಪ ಗುಣ ಚಿಂತನೆಯ ವೆಂಕಟೇಶ ಪಾಪಗಳನ್ನ ಕತ್ತರಿಸಿ ಬಿಡುತ್ತಾನಂತೆ. ಆ ಪಾಪಗಳ ಕತ್ತರಿಸುವ ಬೆಟ್ಟಕ್ಕೆ ನಿಯಾಮಕ. ಯಾವುದಾ ಬೆಟ್ಟ? ದೇವರು ಪಾದ ಇಟ್ಟದ್ದಕ್ಕೆ ಆ ಬೆಟ್ಟ ಪಾಪ ಕತ್ತರಿಸುತ್ತೆ. ಮತ್ತೆ ಈ ಬೆಟ್ಟವೂ ಕೂಡ ಶರೀರವೂ ಒಂದು ಬೆಟ್ಟ, ಅಲ್ಲೂ ಶ್ರೀನಿವಾಸ ಇದ್ದಾನೆ. ಅದೇ ಹೇಳ್ತಾ ಇದ್ದಾರೆ, ಆ ವೆಂಕಟೇಶನೇ ಇಲ್ಲೇ ಇದ್ದಾನೆ, ಇದು ಬೆಟ್ಟವೇನಯ್ಯ, ಆತ ಕಾಲಿಟ್ಟು ತುಂಬಾ ಕಾಲ ಆಯಿತು, ಆ ಬೆಟ್ಟ ಎಲ್ಲರ ಪಾಪ ಕಳೀತಾ ಇದೆ, ಈ ಬೆಟ್ಟ ಮಾತ್ರ ಪಾಪ ಕಳೀತಾ ಇಲ್ಲ, ಪಾಪ ಹೊತ್ತುಕೊಂಡೇ ಇದೆ. ಈ ಬೆಟ್ಟವೂ ಕೂಡ ತನ್ನ ಪಾಪ ಕಳಕೊಂಡು ಈ ಬೆಟ್ಟವನ್ನು ಇನ್ನೊಬ್ಬರು ನೆನೆದರೆ ಅವರ ಪಾಪ ಕಳೆಯುವಂತೆ ಈ ಬೆಟ್ಟ ನಮ್ಮ ಶರೀರವೆಂಬ ಬೆಟ್ಟ ಆಗಬೇಕು. ಅವಾಗೇನು ಮಾಡಬೇಕು? ನಮ್ಮಲ್ಲೂ ಕೂಡ ದೇವರು ಚಿಂತನೆ ಮಾಡಬೇಕಂತೆ. ಆ ಬೆಟ್ಟವನ್ನು ಪವಿತ್ರ ಮಾಡಿ ಬೆಟ್ಟವನ್ನು ನೆನೆದರೆ ಸಾಕು ಪಾಪ ಕತ್ತರಿಸುವಂತೆ ಮಾಡಿದವ ನೀನು ವೆಂಕಟೇಶ, ಅವನೇ ನನ್ನಲ್ಲಿದ್ದೀಯ. ಅಂದರೆ ಈ ಬೆಟ್ಟವನ್ನು ಕೂಡ ಶುದ್ಧಿ ಮಾಡಿ ಈ ಬೆಟ್ಟವನ್ನು ನೆನೆದವರ ಪಾಪವನ್ನು ಕಳೆಯೋ ಅಂತ ಚಿಂತನೆ ಮಾಡಿದ್ದಕ್ಕೆ ವಿಜಯದಾಸರೇ 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 ಅಂತ ಹಿಂದೆ ಬಿದ್ದರೆ, ವಿಜಯದಾಸರು ಎಂಬ ಆಕಾರದ ಬೆಟ್ಟ, ಅವರ ಒಳಗಿರುವ ವೆಂಕಟೇಶ ಆ ಬೆಟ್ಟವನ್ನ ಶುದ್ಧಗೊಳಿಸಿ ಆ ಬೆಟ್ಟವನ್ನ ನೆನೆದವರಿಗೇನೆ ಅದ್ಭುತ ಫಲಗಳು ಕೊಡುತ್ತಾ ಇದ್ದಾನೆ. ಇಂತಹ ಬೆಟ್ಟಗಳು ತುಂಬಾ ಕೂತಿವೆ, ರಾಯರು ರಘುತ್ತಮರು ಎಲ್ಲರೂ ಬೆಟ್ಟಗಳೇ ಅಲ್ವಾ. ಅವರಿಗೆ ಬೆಲೆ ಗೊತ್ತಾಯಿತು, ವೆಂಕಟೇಶನ ಬೆಲೆ ಗೊತ್ತಾಯಿತು. ಆ ವೆಂಕಟೇಶನೇ ಇವನೆಂಬ ಸೀಕ್ರೆಟ್ ಗೊತ್ತಾಗಿತ್ತು, ತಲೆಗೆ ಬಂತು, ಅವರನ್ನೇ ಚಿಂತನೆ ಮಾಡಿದ್ರು. ಎಲ್ಲರೂ ವೆಂಕಟಗಿರಿಗಳೇ ಆದ್ರು, ನಾವು ಮಾತ್ರ ಏನೂ ಇಲ್ಲ, ಹೊಲಸು ಗಿರಿಗಳೇ ಆಗಿ ಕೂತಿದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಸ್ವಾಮಿಯನ್ನ ವೆಂಕಟೇಶ ಅಂತ ಚಿಂತನೆ ಮಾಡಿ, ಇಷ್ಟು ರಹಸ್ಯ ಕೂತಿದೆ. ಇಷ್ಟು ಮಾಡಿದರೆ ಆವಾಗ ಏನಾಗುತ್ತೆ? ಭಗವಂತನನ್ನ ವೆಂಕಟೇಶ ವೆಂಕಟೇಶ ಅಂತ ಚಿಂತನೆ ಮಾಡ್ತಾ ಬಂದರೆ ಭೂಜ, ನಾವು ಭೂಜರಾಗ್ತೀವಿ. ಅಂದ್ರೆ ಶುದ್ಧರಾಗಿ ಈ ನಾಡಿಗಳೆಂಬ ಶಾಖೆಗಳಿಂದ ಕೂಡಿದ ಈ ಅದ್ಭುತ ವೃಕ್ಷ ಅಶ್ವತ್ಥ ವೃಕ್ಷ ಶುದ್ಧವಾಗಿ ಪ್ರಕಟ ಆಗ್ತಾ ಬರುತ್ತೆ. ಅಂದ್ರೆ ನಾಡಿಗಳಲ್ಲಿ ಭಗವದ್ ರೂಪ ಎಲ್ಲ ಪ್ರಕಟ ಆಗ್ತಾ ಬರುತ್ತೆ. ಅವಾಗೆ ಭೂಜ ಸ್ಥಿತ ವಿಷ್ಣು, ನಮ್ಮ ಒಳಗಿರತಕ್ಕಂತಹ ವಿಷ್ಣು ನಾನಾ ಶಾಖೆಗಳಲ್ಲಿ ತನ್ನ ರೂಪಗಳನ್ನು ತೋರ್ತಾ ಬರ್ತಾನೆ. ನಮಗೆ ಗೊತ್ತಿಲ್ಲದೇನೆ ಅಲ್ಲಲ್ಲಿ 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 ಭಗವದ್ ರೂಪದ ವ್ಯಾಪಾರ ಶುರು ಆಗುತ್ತೆ. ಧ್ಯಾನ ನಮಗೆ ಗೊತ್ತಿಲ್ಲದೇನೆ ತಾನಾಗಿ ಒಳಗೆ ಮನಸ್ಸನ್ನು ಸೆಳೆಕೊಂಡು ಹೋಗುತ್ತೆ ಭಗವದ್ ರೂಪ. ಆ ರೂಪಗಳ ಪರಿಚಯ ಆಗ್ತಾ 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 ಬರುತ್ತೆ. ಅದನ್ನ ಭೂಜಸ್ಥಿತ ವಿಷ್ಣು ಇಷ್ಟಾದ ಮೇಲೆ ಅವನನ್ನು ಹೇಳುತ್ತಾರೆ, ಉರುಕ್ರಮ ತ್ರಿವಿಕ್ರಮ ಉರುಕ್ರಮ. ಇಂಥ ಭಗವಂತನ ಚಿಂತನೆ ಮಾಡುವಾಗ ಎಲ್ಲಾ ಶಾಸ್ತ್ರ ಹೇಳಬೇಕು ಅಂದ್ರೆ ಕಷ್ಟಪ್ಪ. ಜಪ ಮಾಡೋ ಕಾಲಕ್ಕೆ ಸುಲಭವಾಗಿ ನಿನ್ನ ಚಿಂತನೆ ಮಾಡಬೇಕು, ಸುಲಭವಾಗಿ ಚಿಂತನೆ ಮಾಡಬೇಕು. ಆದರೆ ಎಲ್ಲ ಶಾಸ್ತ್ರದಲ್ಲಿ ಹೇಳಿದ ಪ್ರತಿಯೊಂದು ಶಬ್ದ ಅಕ್ಷರದ ಅರ್ಥ ಅಲ್ಲಿ ಪ್ಯಾಕ್ ಆಗಿರಬೇಕು. ಅಂತಹದ್ದು ಯಾವುದಾದ್ರೂ ಶಬ್ದ ಇದ್ರೆ ಹೇಳಿಕೊಡು, ಅದನ್ನು ಉಚ್ಚಾರ ಮಾಡ್ತೇನೆ. ಅದನ್ನು ಮಾಡ್ತಾ ಇದ್ರೆ ಸಾಕು, ಎಲ್ಲಾ ವೇದ ಉಚ್ಚಾರ ಮಾಡಿದ ಫಲ ಬರಬೇಕು ಅಂತ ಹೇಳ್ತಾರೆ. ಇವನಂಥವ ತ್ರಿವಿಕ್ರಮ, ವಿಶೇಷವಾದ ಮೂರು ಕ್ರಮಗಳಿರುವವ. ಕ್ರಮ ಅಂದ್ರೆ ಪದ, ಮೂರು ಪಾದಗಳು. ಪಾದ ಅಂದ್ರೆ ಪದ ಅಂದ್ರೆ ಒಂದು, ಪದ ಅಂದ್ರೆ ಶಬ್ದ. ಮೂರು ವಿಶೇಷವಾದ ಪದಗಳಿರ್ತವ. ಏನು ಪದ? ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ. ಈ ಮೂರು ಪದಗಳು ಹೇಳಿದರೆ ಸಾಕಂತೆ ಇಡೀ ಎಲ್ಲಾ ವೇದಗಳು, ಇಡೀ ಪುರಾಣಗಳು, ಎಲ್ಲ ಶಾಸ್ತ್ರ ಟೀಕಾ ಟಿಪ್ಪಣಿ ಎಲ್ಲ ಏಕಕಾಲದಲ್ಲಿ ಉಚ್ಚಾರ ಮಾಡಿದ ಫಲ ಆ ಮೂರು ನಾಮಗಳು. ಅದು ಬಹಳ ವಿಶೇಷವಾದ ಕ್ರಮಗಳವು. ಅದನ್ನು ಬಿಡಿಸ್ತಾ ಬಂದರೆ ಇಡೀ ಶಾಸ್ತ್ರದ ಅರ್ಥ ಅದರಲ್ಲಿ ಬಿಡುತ್ತಾ ಹೋಗುತ್ತೆ. ತಾಕತ್ತಿದ್ದವರಿಗೆ ಇದೆ ಅಂತ ಗೊತ್ತಾದ್ರೆ ಸಾಕು. ಈಗ ಸತ್ಯಾತ್ಮರು ಪ್ರವಚನಕ್ಕೆ ಹೋಗ್ತೀರಾ, ಎಷ್ಟು ಅರ್ಥಗಳು ಹೇಳ್ತಾರೆ. ಸುಧಾ ಒಂದು ಪಂಕ್ತಿ ತಗೊಳ್ತಾರೆ, ಸುಧಾ ಮಂಗಳ ಅಂತ ಎಲ್ಲ ಹೇಳಲ್ಲ, ಒಂದೇ ಪಂಕ್ತಿದು 200 ಅರ್ಥಗಳು ಹೇಳ್ತಾರೆ. ಅದೆಂಥ ಅದ್ಭುತವಾದಂತಹ ಅರ್ಥಗಳು ಹೇಳ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಾ ಅರ್ಥಗಳು? ಗೊತ್ತಿಲ್ಲಲ್ಲ. ಆದರೆ ಸ್ವಾಮಿಗಳು ಹೇಳಿದ್ರು ಇದೆ ಅಂತ. ಇದೆ ಅಂತ ಹೇಳ್ತೀರಾ ಇಲ್ವಾ? ಹೌದಾ? ಹಾಗೆ ಇಲ್ಲೂ ಕೂಡ ಆ ಮೂರು ಪದಗಳಲ್ಲಿ ಅಚ್ಯುತ ಅನಂತ ಗೋವಿಂದ, ಆ ಮೂರು ಪದಗಳಲ್ಲಿ ಇಡೀ ವೇದಗಳು ತುಂಬಿವೆ, ಇಡೀ ಶಾಸ್ತ್ರವೆಲ್ಲ ತುಂಬಿದೆ ಅಂತ ದೊಡ್ಡವರು ಸತ್ಯಾತ್ಮರು ನಮ್ಮ ಅದಮಾರ ಸ್ವಾಮಿಗಳು ದೊಡ್ಡ ದೊಡ್ಡವರು ಎಲ್ಲರೂ ಹೇಳ್ತಾರೆ. ಬಿಡಿಸಿ ಬಿಡಿಸಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಒಬ್ಬೊಬ್ಬರು ಯಾರು ಕಡಿಮೆ ಇಲ್ಲ, ಎಲ್ಲರೂ ಅಂತ ದೊಡ್ಡವರೇ ಎಲ್ಲ ಬಂದಿದ್ದಾರೆ. ನಮಗ ಅವ್ರು ಹೇಳಿದ ಅರ್ಥವೇ ಆಗಲ್ಲ. ಅವರೇನೋ ಸರ 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 ಹೇಳ್ತಾ ಇರ್ತಾರೆ, ನಾವು ಗಂಟೆ ಹೊತ್ತು ಸ್ವರ್ಗದಲ್ಲಿ ಕೂತಂತ ಇರುತ್ತೆ. ಹೊರಗೆ ಬಂದ್ಕೊಳ್ಳಿ ಏನು ಅರ್ಥ ಆಗಿರಲ್ಲ. ಏನ್ ಹೇಳಿದ್ರಿ ಸ್ವಾಮಿಗಳು? ಏನೋನಪ್ಪ ಬಹಳ ಚೆನ್ನಾಗಿ ಹೇಳ್ಬಿಟ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಏನ್ರಿ 5 ಗಂಟೆ ಹೇಳಿದ್ರು, ನಿಂಗೇನು ಅರ್ಥ ಆಯ್ತು? ಇಲ್ಲಪ್ಪ ಏನು ಅರ್ಥ ಆಗಿಲ್ಲ. ಅಂದ್ರೆ ಅವರ ಹೈ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ ಗಂಗಾ ಪ್ರವಾಹ, ಸರ 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 ಸರನೇ ಬರ್ತಾ ಇರುತ್ತದೆ. ಅದಕ್ಕೆ ಅಲ್ಲಿ ಯೋಗ್ಯರಾದ ಪಂಡಿತರೆಲ್ಲ ಸ್ನಾನ ಮಾಡಿ ಅವರು ಹೇಳಿದರೆ ನಮ್ಮಂತವರಿಗೆಲ್ಲ ಚೂರು 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 ಬರ್ತಾ ಇರುತ್ತಷ್ಟೇ, ಇಲ್ಲ ನಾವೆಲ್ಲ ಆಗತ್ತ. ಅದಕ್ಕೆ ಶಾಸ್ತ್ರವೆಲ್ಲ ಆ ಮೂರು ಕ್ರಮಗಳಲ್ಲಿ, ವಿಶೇಷವಾಗಿರತಕ್ಕಂಥ ಮೂರು ಕ್ರಮಗಳಲ್ಲಿ ತುಂಬಿದೆ. ಅಂಥ ಮೂರು ಕ್ರಮ ಇರತಕ್ಕಂಥವ ಅಂದ್ರು. ಏನೇನು ಮೂರು ಕ್ರಮ ಅಂದ್ರೆ ಹೇಳ್ತಾರೆ, ಮೂರು ಪಾದ. ಅದಕ್ಕೆ ಹೇಳ್ತಾರೆ ಭೂಮಿ ಭುವು ಭುವ ಸ್ವ, ಮೂರು ಸ್ಥಾನಗಳು, ಮೂರು ಕ್ರಮಗಳು. ಅಷ್ಟೇ ಅಲ್ಲ, ಮೂರು ಕ್ರಮ ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಮೂರು ಮೂರು ಎಷ್ಟು ಬೇಕಾದ ತಗೊಳ್ಳಿ. ಸತ್ವಗುಣ ರಜೋಗುಣ ತಮೋಗುಣ ಮೂರು ಕಡೆ ಕಾಲಿಟ್ಟಿದ್ದಾನೆ ಸ್ವಾಮಿ. ಹೌದಾ? ಆ ರೀತಿಯಲ್ಲಿ ಇಡೀ ಎಲ್ಲಾ ಕಡೆ ಮೂರು 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 ಬರ್ತಾ ಇದ್ದಾನೆ. ತೇಜಸ್ಸು ಜಲ ಪೃಥ್ವಿ, ಆ ಮೂರರಲ್ಲಿ ಮೂರು ಮೂರು ರೂಪಗಳಿಟ್ಟ, ಇಡೀ ಜಗತ್ತನ್ನೇ ಮೂರು ಮೂರು ಮಾಡಿಬಿಟ್ಟ. ಅದಕ್ಕೆ ತ್ರಿವಿಕ್ರಮ. ಅದಕ್ಕೆ ಉರು, ಆ ತ್ರಿವಿ ಅಂತೆಲ್ಲ ಸೇರಿಸಿಬಿಟ್ಟು ಉರು ಅಂತ ಅಂದ್ರೆ ದೊಡ್ಡದಾದ ಕ್ರಮ. ನಿನ್ನ ಕ್ರಮ ಮಾರ್ಗ ಅಂದ್ರೆ ಕ್ರಮಿಸುವುದು ಮಾರ್ಗ, ನಿನ್ನ ಮಾರ್ಗ ದೊಡ್ಡದು. ಅದಕ್ಕೆ ನಿನ್ನ ಪೃಥಕ್ ವರ್ತಮ ಅಂತ ಕರೀತಾರೆ. ನಿನ್ನ ಮಾರ್ಗವೇ ಬೇರೆ, ದೊಡ್ಡದಯ್ಯ ಅಂತ. ಉರು ಕ್ರಮ ಶರ ಚಕ್ರ ಗದಾಧರ ಧನುರ್ಧಾರಿ ವೆಂಕಟೇಶ. ವಿಚಿತ್ರ ರೂಪ ಅಲ್ವಾ? ಶರ ಬಿಲ್ಲು, ಚಕ್ರ ಗದಾಧರ, ಗದಾಧರ ಅಂತ ಹೇಳಿದರು. ಅದ ಮೇಲೆ ಧನುರ್ಧಾರಿ. ಮೊನ್ನೆ ಒಂದು ಫೋಟೋ ಕಳಿಸಿದ್ದೆ ಎಲ್ಲರಿಗೂ ಕೂಡ. ಒಂದು ಕೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಾನೆ, ಒಂದು ಕಡೆ ಗದಾ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕಡೆ ಪರಶು ಇದೆ. ಈ ರೂಪ ಅವನೇ ವೆಂಕಟೇಶ. ವೆಂಕಟೇಶ ಚಕ್ರ ಹಿಡ್ಕೊಂಡು ನಿಂತರೆ ಹೇಗಿರುತ್ತೋ ಆ ರೂಪ ಅದು. ಹಾ ವೆಂಕಟೇಶ, ಯಾಕಪ್ಪ ಈ ವೆಂಕಟೇಶನೇ ಎಲ್ಲ ಸ್ಮರಣೆ ಮಾಡ್ತಾರೆ, ಹೀಗಿದ್ದಾನೆ 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 ಅಂತ. ಒಂದೊಂದು ಆಯುಧವನ್ನು ಚಿಂತನೆ ಮಾಡಿದಾಗ ಒಂದೊಂದು ಫಲ. ಚಕ್ರ ಚಿಂತನೆ ಮಾಡಿದ್ರೆ ಏನು ಫಲ, ಶರವನ್ನ ಚಿಂತನೆ ಮಾಡಿದ್ರೆ ಏನು ಫಲ, ಧನುಸ್ಸನ್ನ ಅಂದ್ರೆ ಈ ಗದೆಯನ್ನು ಚಿಂತನೆ ಮಾಡಿದರೆ ಎಲ್ಲ ಏನೇನಿವೆ ಅವೆಲ್ಲವನ್ನೂ ಹೇಳುತ್ತಾರೆ ಫಲಗಳು. ಅಲ್ಲಲ್ಲಿ ಭಗವದ್ ರೂಪಗಳಿವೆ, ಅದನ್ನು ತಿಳ್ಕೊಂಡು ನೆನೆಸಬೇಕು. ಇಲ್ಲಾಂದ್ರೆ ಸುಮ್ಮನೆ ವರ ಏನೋ ಎಲ್ಲರೂ ಈ ಬಾಣ ಹಿಡ್ಕೊಂತಾರೆ, ಆತನ ಹಿಡ್ಕೊಂಡಿದ್ದ ಅನ್ನವರು ಇರ್ತಾರಲ್ಲ, ಏನು ಬಾಣ ಪ್ರಯೋಗ ಮಾಡಿ ಮಾಡಿ ಹತ್ತು ಸಲ ಹೊಡೆದು ಒಂದು ಸಲ ಕೊಡುತ್ತ ತಾಕದೇ ಇರ್ತಾರಲ್ಲ, ಅವ್ರು ಹಿಡ್ಕೊಂಡು ಇದು ಬಾಣವೇ ಅಂತ ಚಿಂತನೆ ಮಾಡ್ತೀನಿ. ಅದಲ್ಲ ಏನು ಧನುಸ್ ಅಂತ, ಅದಲ್ಲ ಸ್ವಾಮಿ ಅಷ್ಟುಭುತವಾಗಿರ್ತಕ್ಕಂತಹ ರೂಪ. ಇಲ್ಲಿ ಶರ ಧನುಸ್ಸು ಅಂದ್ರು, ಶರ ಅಂದ್ರೆ ಬಾಣ, ಧನುಸ್ಸು ಬಿಲ್ಲು, ಬಾಣ ಬಿಲ್ಲು ಧಾರಣೆ ಮಾಡಿದ್ದಾನೆ, ಚಕ್ರ ಧಾರಣೆ ಮಾಡಿದ್ದಾನೆ, ಗದಾಧರ. ಬೇಕಾದ್ರೆ ಇವತ್ತು ಆ ಫೋಟೋ ಕಳಿಸ್ತೇನೆ, ಕಳಿಸಿದ್ ಇದೆಯಾ ಇದೆಯಾ ನೋಡಿ. ಬೇಕಾದ್ರೆ ಚಕ್ರ ಬಾಣ ಧನುಸ್ಸು ಗದ ಎಲ್ಲ ಇದೆ, ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದಾನೆ ಪರಶು ಕೂಡ ಸೊಂಟದಲ್ಲಿ ಸಿಗಿಸಿದ್ದಾನೆ ರಾಮಚಂದ್ರ. ಅಂದ್ರೆ ರಾಮ ಪರಶುರಾಮ ಇವನೇ ಅಂತ ತೋರಿಕೊಳ್ಳಿಕ್ಕೆ ಅದ್ಭುತವಾದ ಚಿತ್ರ, ಬಹಳ ಚೆನ್ನಾಗಿ ಅನಿಸ್ತು. ಇಲ್ಲಿ ಯಾರು ಹಾಕಿದ್ದರು ಭಗವಂತ ಯಾರ್ಯಾರ ತಲೆಯಲ್ಲಿ ತೋರಿ ಏನೇನು ಹಾಕಿಸ್ತಾನೋ ಗೊತ್ತಿಲ್ಲ. ಯದ್ಯಪಿ ಆ ಚಿತ್ರ ಬರದವರಿಗೆ ಇಷ್ಟೆಲ್ಲ ಚಿಂತನೆ ಇರಲಿಕ್ಕಿಲ್ಲ. ಅವರೇನು ದೇವರು ಚಕ್ರ ಕೈಯಲ್ಲಿ ಕೊಡೋಣ ಗದಾ ಕೈಯಲ್ಲಿ ಕೊಡೋಣ ಹೀಗೆ ಇಡೋಣ ಅಂತ ಮಾಡಿರಬಹುದು, ಆದರೆ ಈ ತರ ಚಿಂತನೆ ಜ್ಞಾನಿಗಳಿಗಿರುತ್ತೆ. ಅಂಥವರಿಗೆ ಯಾರಿಗಾದ್ರೂ ಸಿಕ್ಕರೆ ಹೇಗಿರ್ತಾನೆ ಎಂಬ ಕಲ್ಪನೆ ಬರಬೇಕು, ಒಂದು ಚಿತ್ರ ಬೇಕಲ್ಲ. ಅವನಲ್ಲಿ ಕೂತು ಬರೆಸಿದ್ರು ಏನು ಮಹಾನುಭಾವ ಛಕ್ ಎಲ್ಲೆಲ್ಲಿ ಏನು ಮಾಡಿಸ್ತಾನೋ ಗೊತ್ತಿಲ್ಲ ಅಂತ ವೆಂಕಟೇಶ ಅಂದ್ರು. ಆತನ ಆಯುಧಗಳ ಚಿಂತನೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟಮ್ಮ.